నమో రసేషామ్నాయ స్మృతి హృదయ దీప్తాయ హరయే నారాయణం నిఖిల పూర్ణగుణైకదేహం నిర్దోషమప్యతమ అఖిలైస్సు వాక్యై అశోద్భవాదిదమశేష విశేషతోపి వంద్యం సదా ప్రియతమం మమ సన్నమామి. యావదాగిత్తిక ఎద ఇదముక్తం భవతి ఎల్లే ఎష్టనేదల్ల ಇದು ಪೂರ್ತಿಯಾಗಿತ್ತಾ ಸ್ವಲ್ಪ ಆಗಿತ್ತಾ? ಇದ ಮುಕ್ತಂ ಭವತಿ ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವ ಅಪರಾಚ ಇತಿ ವಿದ್ಯಾದ್ವಯ ಮುದ್ದಿಶ್ಯ ತತ್ರ ಅಪರಾ ಇತ್ಯಾದಿನ ಸಾಂಗಾನ್ ವೇದಾನ್ ಅಪರ ವಿದ್ಯಾತ್ವೇನ ಉಕ್ತ್ವಾ ಅಥ ಪರಾ ಯಯಾ ತದಕ್ಷರವಧಿಗಮ್ಯತೆ ಇತಿ ಪರವಿದ್ಯಾ ಪ್ರದರ್ಶಿತ. ಅಥರ್ವಣದೊಳಗೆ ದ್ವೇ ವಿದ್ಯೆ ವೇದಿತವ್ಯೇ, ವಿದ್ಯೆಗಳು ಎರಡು ಅಂತ ತಿಳಿಬೇಕು. ತಿಳ್ಕೋಬೇಕಾದ ವಿದ್ಯೆಗಳು ಎರಡು, ಒಂದು ಪರ, ಇನ್ನೊಂದು ಅಪರ. ಪರವಿದ್ಯೆ ಅಂತ ಒಂದು, ಅಪರವಿದ್ಯೆ ಅಂತ ಒಂದು. ವಿದ್ಯಾದ್ವಯ ಮುದ್ದಿಶ್ಯ ತತ್ ಅಪರ ಇತ್ಯಾದಿನ ಋಗಾದ್ಯ ಅಪರಾ ವಿದ್ಯಾಹ ಯದಾ ವಿಷ್ಣೋರ್ ನವಾಚಕ. ಆಚಾರ್ಯ ಭಾಷ್ಯದಲ್ಲಿ ಅಪರ ವಿದ್ಯೆಗಳು, ಋಗಾದಿಗಳನ್ನು ಅಪರ ವಿದ್ಯೆಗಳು ಅಂತ ಕರೀತಾರೆ. ಅದೇ ರೀತಿ ಅಥಪರ ಯಯಾ ತದಕ್ಷರ ಅಧಿಗಮ್ಯತೆ, ದೇವರನ್ನ ತಿಳಿಸದೇ ಇರೋ ರೀತಿಯಲ್ಲಿ ವೇದಗಳನ್ನು ಓದಿದರೆ ಅಪರ ವಿದ್ಯೆ. ಅದು ವಿಷ್ಣುಪರವಾಗಿ ಓದ್ಕೊಂಡಾಗ ಅಥಪರ ಯಯಾ ತದಕ್ಷರ ಅಧಿಗಮ್ಯತೆ, ಅಕ್ಷರನಾಮಕ ಭಗವಂತನ ವಿಚಾರ ತಿಳಿಯಾಗಿ ಓದಿಬಿಟ್ರೆ ಅದು ಪರವಿದ್ಯೆಯಾಗತ್ತೆ ಅಂತ ಹೇಳಿದ್ದಾರೆ. ಅಂದರೆ ವೇದಾದಿಗಳು ಅಪರವಿದ್ಯೆ, ನೋಡೋದಕ್ಕೆ ಭಾರಿ ಹೈಯೆಸ್ಟ್ ಲಿಟ್ರೇಚರ್ ಅದು. ಸ್ಟಿಲ್ ದೇವ್ರ ವಿಷಯ ಗೊತ್ತಾಗಲಿಲ್ಲ ಅಂದರೆ ಏನದು? ಅಪರವಿದ್ಯೆ. ದೇವ್ರ ಬಗ್ಗೆ ತಿಳ್ಕೊಂಡ್ರೆ ಏನಾಯ್ತು? ಅದು ಪರವಿದ್ಯೆ. ಸಾ ತಾವದ್ ವೇದಾದಿಶಾಸ್ತ್ರ ಪ್ರಕರಣ ಪ್ರಕರಣಾತ್ ಪರಮಾಕ್ಷರಾಧಿಗತಿ ಕರಣತ್ವ ಲಿಂಗಾಚ್ಯ ಶಾಸ್ತ್ರಮೇವ ಭವಿತುಮರ್ಹತಿ ಅಂತ. ಪರವಿದ್ಯೆ ಯಾವುದಾಗಿದ್ದರೆ ಅಂತ ಪ್ರಶ್ನೆ ಬಂದರೆ, ಶಾಸ್ತ್ರ ಅಂದರೆ ಬ್ರಹ್ಮೀಮಾಂಸಾ ಶಾಸ್ತ್ರವೇ ಏನದು? ಪರವಿದ್ಯಾ. ಯಾತಕ್ಕೆ ತಾವದ್ ವೇದಾದಿಶಾಸ್ತ್ರ ಪ್ರಕರಣಾತ್ ಪರಮಾಕ್ಷರಾಧಿಗತಿ ಕರಣತ್ವ ಲಿಂಗಾಚ್ಯ. ಬರೀ ವೇದಗಳನ್ನು ಎಷ್ಟು ಓದಿದರೂ ಕೂಡ ನಮಗೇನು ಅರ್ಥ ಆಗೋದಿಲ್ಲ, ದೇವ್ರ ಬಗ್ಗೆ ತಿಳಿಯೋದಿಲ್ಲ. ಬ್ರಹ್ಮಸೂತ್ರಗಳನ್ನು ಓದಿ ಓದಿದ ಮೇಲೆ ಏನಾಗುತ್ತೆ? ಆಗ ದೇವ್ರ ಬಗ್ಗೆ ತಿಳಿಯುತ್ತೆ. ಸೊ ಯುಗಾದಿಗಳು ಪರವಿದ್ಯೆ ಯಾವಾಗಾಯಿತು? ಬ್ರಹ್ಮಸೂತ್ರಗಳು ಹೆಲ್ಪ್ ಮಾಡಿದಾಗ. ಸೊ ಬ್ರಹ್ಮಸೂತ್ರಗಳು ಹೆಲ್ಪ್ ಮಾಡಿದಾಗ ಪರವಿದ್ಯೆ, ಮಾಡದೆ ಹೋದಾಗ ಅಪರವಿದ್ಯೆ. ಬ್ರಹ್ಮಸೂತ್ರಗಳು ಮಾತ್ರ ಯಾವಾಗಲೂ ಏನವು? ಪರವಿದ್ಯೆನೇ ಆಗಿದೆ. ಶಾಸ್ತ್ರವೇವ ಹೋಯಿತು ಅರ್ಹತಿ ಅನ್ಯಥಾ ಸಕೃದುಕ್ತ ವಿದ್ಯಾಶಬ್ದಸ್ಯ ಅನೇಕಾರ್ಥತ್ವ ಕಲ್ಪನಾ ಪ್ರಸಂಗಾಚ್ಯ. ಇಲ್ಲದೆ ಹೋಗಿದ್ರೆ ಹಿಂದೆ ಹೇಳಿದಂಥ ವಿದ್ಯೆಗೆ ಅನೇಕವಾದ ಅರ್ಥ ಬರ್ತಿತ್ತು. ಶಾಸ್ತ್ರಂಚ ಅಪ್ರಮಾಣಂಚೈತಿ ವಿಪ್ರತಿಷಿದ್ಧಂ. ಶಾಸ್ತ್ರ ಅಂತ ಕರೆದ ಮೇಲೆ ಏನಂತ ಕರಿಬಾರ್ದು? ಅದನ್ನು ಅಪ್ರಮಾಣ ಅಂತ ಕರಿಬಾರ್ದು. ಶಾಸ್ತ್ರ ಅಂದಮೇಲೆ ಏನಾಗಿರಬೇಕದು? ಪ್ರಮಾಣನೇ ಆಗಿರಬೇಕು. ಶಾಸ್ತ್ರ ಮತ್ತು ಅಪ್ರಮಾಣದ ಎಂಥ ಪದ ಆಗುತ್ತೆ ಅಂದರೆ ಆಪೋಸಿಟ್, ಗೊತ್ತಾಯ್ತಾ? ಶಾಸ್ತ್ರ ಅಪ್ರಮಾಣ ರೌಂಡ್ ಸ್ಕ್ವೇರ್ ಅಂದಾಗ ಆಗುತ್ತೆ. ಸ್ಕ್ವೇರ್ ಆದ ರೌಂಡ್ ಅಲ್ಲ, ರೌಂಡ್ ಆದರೆ ಸ್ಕ್ವೇರ್ ಅಲ್ಲ. ಅದಕ್ಕದು ವಿರುದ್ಧವಾದ ಮಾತಾಗತ್ತೆ. ತಸ್ಯಚ ಪರತ್ವಂ ನಾಮ ಅನ್ಯನ್ನ ಸಂಭವತೀತ್ಯನು ಇತಿ ಅನುತ್ತಮತ್ವಮೇವ. ಇದು ಬ್ರಹ್ಮಸೂತ್ರಗಳಿಗೆ ಪರತ್ವ ಅಂದ್ರೇನು? ಬೇರೆ ಅಲ್ಲ, ಅನುತ್ತಮತ್ವಮೇವ. ಅದಕ್ಕಿಂತ ದೊಡ್ಡ ಶಾಸ್ತ್ರ ಇನ್ನೊಂದು ಇಲ್ಲ ಅಂಬೋದೇ ಅರ್ಥ. ಪರ ಅಂದರೆ ಹೈಯೆಸ್ಟ್ ಅಂತ ಅರ್ಥ. ಪರ ಹೈಯೆಸ್ಟ್ ವಿದ್ಯೆ. ಯಾತಕ್ಕೆ ಅಂದರೆ ತದಪಿ ಸನ್ನಿಧಾನಾತ್ ಪ್ರಮಾಣತ್ವೇನೈವ. ತಥಾಪಿ ಸನ್ನಿಧಾನಾತ್ ಪ್ರಮಾಣತ್ವೇನೈವ ಅನುತ್ತಮ. ಪ್ರಮಾಣವಾಗಿದ್ದು ಅನುತ್ತಮವಾದ ಶಾಸ್ತ್ರ ಆಗಿದೆ ಬ್ರಹ್ಮಸೂತ್ರಗಳು. ಶಬ್ದಾಂತರ ಸಮಭಿವ್ಯವಹಾರ ವಶೇನ ಸಾಮಾನ್ಯ ಶಬ್ದಸ್ಯ ವಿಶೇಷಾರ್ಥಸ್ಯ ಕಲ್ಪನೀಯತ್ವ. ಶಬ್ದಾಂತರ ಸಮಭಿವ್ಯವಹಾರ ವಶೇನ, ಇನ್ನೊಂದು ಶಬ್ದವನ್ನು ಉಪಯೋಗ ಮಾಡತಕ್ಕಂಥ ಪ್ರಸಂಗನ ಇಟ್ಟುಕೊಂಡಾಗ ಸಾಮಾನ್ಯ ಶಬ್ದಸ್ಯ ವಿಶೇಷಾರ್ಥಸ್ಯ ಕಲ್ಪನೀಯತ್ವ. ಸಾಮಾನ್ಯ ಶಬ್ದಕ್ಕೆ ವಿಶೇಷ ಅರ್ಥ ಬಂದ್ಬಿಡುತ್ತೆ. ಪರ ಅಂತಕ್ಕಂಥ ಒಂದು ಮಾತಿಗೇನೆ ಅನುತ್ತಮನ ವಿಶೇಷ ಅರ್ಥ ಬಂತು. ಪರ ಅಂದರೆ ಬರೀ ಶ್ರೇಷ್ಠ ಅಂತ ಅರ್ಥ. ಇಲ್ಲಿ ಎಷ್ಟು ಶ್ರೇಷ್ಠ ಅಂದರೆ ಅದಕ್ಕಿಂತ ಶ್ರೇಷ್ಠನೇ ಇಲ್ಲ ಅಂತ ಅರ್ಥ. ಯಾತಕ್ಕೆ ಕೆಲವು ಪ್ರಸಂಗದೊಳಗೆ ಸಾಮಾನ್ಯ ಶಬ್ದ ವಿಶೇಷ ಅರ್ಥವನ್ನೇ ಕೊಟ್ಟುಬಿಡುತ್ತೆ. ಇಲ್ಲಿ ಹಾಗಾಗಿದೆ. ತದ್ಯಥ ಪರಮಧಾರ್ಮಿಕ ಇತ್ಯಭೀತೆ ಪರಮತ್ವಂ ಧರ್ಮೇಣ ಇತಿ ಜ್ಞಾಯತೆ. ಪರಮಧಾರ್ಮಿಕ ಅಂತ ಯಾರನ್ನ ಕರೆದರು? ಇದಕ್ಕೇನರ್ಥ? ಪರಮ ಬೇರೆ, ಧಾರ್ಮಿಕ ಬೇರೆ ಅಲ್ಲ. ಪರಮತ್ವಂ ಧರ್ಮೇಣ ಇತಿ ಜ್ಞಾಯತೆ. ಅವನು ಪರಮನಾಗಿರೋದು ಯಾತಕ್ಕೋಸ್ಕರ? ಧಾರ್ಮಿಕನಾಗಿರೋದ್ರಿಂದನೇ. ಆ ಧಾರ್ಮಿಕತ್ವನೇ ಪರಮತ್ವಕ್ಕೆ ಕಾರಣ. ತದ್ ಪರಮತ್ವ ಬೇರೆ, ಧಾರ್ಮಿಕತ್ವ ಬೇರೆ ಅಲ್ಲ. ಧಾರ್ಮಿಕತ್ವೇ ಪರಮತ್ವಕ್ಕೆ ಕಾರಣ ಅಂತ ಅನಿಸ್ತವೆಲ್ಲ ಹಾಗೆ. ಇದು ಎಂಥದ್ದು? ಪರವಿದ್ಯಾತ್ವೇ ಅನುತ್ತಮತ್ವಕ್ಕೆ ಕಾರಣ. ತಚ್ಚ ಅನುತ್ತಮಂ ಶಾಸ್ತ್ರ ಇದವೇ ವಿವೇಕ್ಷಿತ. ಅಂತ ಅನುತ್ತಮ ಶಾಸ್ತ್ರ ಯಾವುದು ಅಂದರೆ ಬ್ರಹ್ಮಸೂತ್ರಗಳೇ ಆಗಿದೆ, ಬೇರೆ ಅಲ್ಲ. ನಿರ್ಣೇತವ್ಯಾರ್ಥಾನಾಂ ಋಗಾದಿಪದ ಉಪಲಕ್ಷಿತಾನಾಂ ಅಶೇಷ ಶಾಸ್ತ್ರಾಣಾಂ ಅಪರ ವಿದ್ಯಾತ್ವೇನ ಉಕ್ತತ್ವಾ. ಯಾತಕ್ಕಿದ್ದು ಪರವಿದ್ಯೆ ಅಂದರೆ ಎಲ್ಲ ಶಾಸ್ತ್ರಗಳನ್ನ ಯಾವ ಗುಂಪಿ ಸೇರಿಸಾಯ್ತು? ಈಗಾಗಲೇ ಅಪರವಿದ್ಯೆ ಸೇರಿಸಿಬಿಟ್ರಿ. ಈಗಾಗಲೇ ಉಳ್ಕೊಂಡಿದ್ದು ಬ್ರಹ್ಮಸೂತ್ರ ಒಂದೇ. ದೇರ್ಫೋರ್ ಪರವಿದ್ಯೆ ಅಂದರೆ ಯಾವುದಾಯ್ತು? ಈಗ ಬ್ರಹ್ಮಸೂತ್ರಗಳೇ ಆಗಬೇಕು. ವೇದಾದಿಗಳಾಗ ಚಾನ್ಸ್ ಇತ್ತು, ತೆಗೆದು ಅಲ್ಲ ಅಂತ ಹೇಳಿಬಿಟ್ರಿ ಈಗಾಗಲೇ ಹೇಳಿದ್ರಿಂದನೇ ಬ್ರಹ್ಮಸೂತ್ರಗಳಿಗೆ ಮಾತ್ರ ಅನ್ವಯಿಸ್ತಕ್ಕಂಥ ವಿಶಿಷ್ಟವಾದ ಹೆಸರಿದೆ. ಅನ್ಯಸ್ಯ ಅಪ್ರಸಂಗಾತ್ ಪರತ್ವ ಅಸಂಭವಾಚ್ಯ, ಇನ್ನೂ ಯಾವುದೋ ಇರಬಹುದಲ್ಲ ಅಂತ ಕೇಳಿದರೆ ಪ್ರಸಂಗ ಇರೋದು ವೇದಾದಿಗಳ ಬಗ್ಗೆ, ಅವೇ ರೂಲ್ಡ್ ಔಟ್ ಅಂದಮೇಲೆ ಇನ್ನು ಯಾವ ಇನ್ಯಾವುದೋ ಬರೋ ಸ್ಮೃತಿಗಳು ಬರೋ ಚಾನ್ಸಸ್ಸೇ ಇಲ್ಲ. ಸೊ ಉಳಿದಿದ್ದು ಯಾವುದೀಗ ಬ್ರಹ್ಮಸೂತ್ರ ಒಂದೇನೆ. ಅನ್ಯಸ್ಯ ಅಪ್ರಸಂಗಾತ್ ಪರತ್ವ ಅಸಂಭವಾಚ್ಯ ಸಂಭವತಿ ತು ಅಸ್ಯ ಪರತ್ವಂ ಅನುಗ್ರಾಹಕತ್ವಾತ್, ವೆರಿ ಇಂಪಾರ್ಟೆಂಟ್. ಇದು ಯಾತಕ್ಕೆ ಪರತ್ವ ಬಂತು ಅಂದರೆ ಅನುಗ್ರಾಹಕ. ಅನುಗ್ರಾಹಕ ಅಂದ್ರೇನು, ಇದ್ರೇನೆ ವೇದಾದಿಗಳು ಪರವಿದ್ಯೆ ಆಗೋದು, ಇಲ್ಲದೆ ಹೋದ್ರೆ ಪರವಿದ್ಯೆ ಆಗೋದಿಲ್ಲ. ಸೊ ಪರವಿದ್ಯಾತ್ವ ತಂದು ಕೂಡ ಅನುಗ್ರಹ ಮಾಡೋದು ಯಾವುದು, ಬ್ರಹ್ಮಸೂತ್ರಗಳು. ಅದಕ್ಕೇನೆ ಇದಕ್ಕೆ ಅನುಗ್ರಾಹಕ ಶಾಸ್ತ್ರ ಅಂತ ಕರೀತಾರೆ. ಅವು ಅನುಗ್ರಾಹಕ ಶಾಸ್ತ್ರವಾದರೆ ಬ್ರಹ್ಮಸೂತ್ರಗಳಿಗೆ ಅತ್ಯುನ್ನತವಾದ ಸ್ಥಾನ ಇದೆ. ಪರಮತ್ವ ಪರತ್ವ ಅನುಗ್ರಾಹಕತ್ವ ಏತೇನ ಉಪನಿಷಃ ಪರವಿದ್ಯಾ ಇತಿ ವ್ಯಾಖ್ಯಾನವಿತಿ ಪರಸ್ತಂ. ಕೆಲವರು ಏನು ಮಾಡ್ಕೊಂಡಿದ್ದಾರೆ, ಬೇರೆಯವರು ಬರೀಬೇಕಾದ್ರೆ ಪರವಿದ್ಯಾ ಉಪನಿಷತ್ತುಗಳು ಅಂತ ಅರ್ಥ ಬರೆದ್ಬಿಡ್ತು. ಬ್ರಹ್ಮಸೂತ್ರ ಪರವಿದ್ಯಾತ್ವ ಒಪ್ಪೋದಿಲ್ಲ. ಅದ್ವೈತಿ ವಿಶಿಷ್ಟಾದ್ವೈತಿಗಳು ಯಾರು ಕೂಡ ಏನು ಮಾಡೋದಿಲ್ಲ, ಇದಕ್ಕೆ ಅರ್ಥ ಬರೀತಾರೆ ಪರತ್ವ ಅಂತ ಒಪ್ಪೋದಿಲ್ಲ. ಏನು ಉಪಯೋಗ ಆಗಿದ್ರೆ, ಅರ್ಥ ಆಯ್ತಾ? ಪರತ್ವವನ್ನು ಉಪನಿಷತ್ ಪರ ಅಂತ ಹೇಳಿಬಿಡ, ವೇದಾದಿಗಳೆಲ್ಲ ಅಪರವಿದ್ಯ, ಉಪನಿಷತ್ಗಳು ಪರವಿದ್ಯ ಅಂತ ಹೇಳಿಬಿಡ್ತಾರೆ. ಅದಲ್ಲ, ಮೃಗಾದ್ಯ ಪರಮ ವಿದ್ಯಾ ಯದಾ ಅಪರಾವಿದ್ಯಾ ಯದವ ವಿಷ್ಣೋರ್ ನವಾಚಕ ಅಂತ ಹೇಳಿದಾಗ ಎಲ್ಲ ಶಾಸ್ತ್ರನೂ ಸೇರಿಕೊಂಡು ಹೋಯಿತು. ಉಳಿದಿದ್ದು ಬ್ರಹ್ಮಸೂತ್ರ ಒಂದೇ ಆದ್ದರಿಂದ ಉಪನಿಷತ್ತಿಗೆ ಅನ್ವಯಿಸಬಾರದು ಅಂತ ಹೇಳ್ತಾರೆ. ಏತೇನು ಉಪನಿಷದ ಪರವಿದ್ಯಾ ಇತಿ ವ್ಯಾಖ್ಯಾನಂ ಇತಿ ಪರಾಸ್ತಂ ಅಂತ ವ್ಯಾಖ್ಯಾನ ಖಂಡನೆ ಮಾಡದಂತೆ ಆಯಿತು. ಮೃಗಾದಿ ಗ್ರಹಣೇನ ತಾಸಾಮಪಿ ಗೃಹೀತತ್ವ, ವೇದನ ತಗೊಂಡ್ಮೇಲೆ ಉಪನಿಷತ್ತುಗಳೇನವು, ವೇದದ ಒಂದು ಭಾಗ ಅಂದಮೇಲೆ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಈ ಮನೆ ಅವ್ರದ್ದು ಅಂದರೆ ಆ ರೂಮ್ ಯಾರದು ಅಂತ ಕೇಳಿದಾಗುತ್ತೆ. ಮನೆಯಲ್ಲಿ ಯಾವ್ದು ಸೇರ್ಕೊಂಡ್ಬಿಟ್ಟಿದೆ, ಎಲ್ಲ ಸೇರಿಕೊಂಡು ಮನೆಯಾಗಿರೋದ್ರಿಂದ ವೇದದ ಒಂದು ಕಂಪಾರ್ಟ್ಮೆಂಟ್ ಯಾವುದು, ಉಪನಿಷತ್ತುಗಳು. ವೇದಗಳು ಅಪರವಿದ್ಯೆ ಅಂತ ಹೇಳಿದ ಉಪನಿಷತ್ತುಗಳು ಏನಾದ ಅಲ್ಲಿಗೆ, ಅದು ಅಪರವಿದ್ಯೆನೇ ಆಯಿತು. ಆದ್ದರಿಂದ ಉಪನಿಷತ್ತು ತಗೊಳ್ಳೋದಕ್ಕೆ ಹೋಗಬಾರದು. ಮೃಗಾದಿ ಅಂದರೆ ಇದು ತಾತ್ಪರ್ಯ. ಬ್ರಹ್ಮಸೂತ್ರದಲ್ಲಿ ಭಾಷ್ಯ ಬರೆದ ಉಳಿದವರೆಲ್ಲ ಕೂಡ ಬ್ರಹ್ಮಸೂತ್ರ ಸ್ಟೇಟಸ್ನೇ ಅರ್ಥ ಮಾಡ್ಕೊಂಡಿದ್ದೇನೆ. ಫಸ್ಟ್ ಬ್ರಹ್ಮಸೂತ್ರಗಳಿಗೆ ಅರ್ಥ ಏನಾದ್ರು ಮುಂದೆ ಮಾಡ್ಕೊಂಡು ಹೋಗಲಿ, ಅದು ಅದು ಸ್ಥಾನಮಾನನೇ ಗೊತ್ತಾಗಿಲ್ಲ ಫಸ್ಟ್. ಅದಕ್ಕೆ ಅದು ತಪ್ಪಾಯಿತು, ಅಲ್ಲಿಂದ ಶುರುವಾಯಿತು. ಮತ್ತು ನಿನ್ನೆ ಬಂತು ಬರೆದವ್ರ ಬಗ್ಗೆ ಜ್ಞಾನ ಇಲ್ಲ ಅವರಿಗೆ, ಯಾರು ಬರೆದ್ರು ಸಾಕ್ಷಾತ್ ನಾರಾಯಣ ವಿವೇಕನೇ ಇಲ್ಲ. ಆಮೇಲೆ ಅದು ಸ್ಟೇಟಸ್ ಏನು ಅದು ಗೊತ್ತಿಲ್ಲ. ಇವರೇನು ಅರ್ಥ ಬರೀ ಅದು ಈ ಮಧ್ಯೆ ಹೊತ್ತಾನೆ ಭಾಷ್ಯದ ಆರಂಭದಲ್ಲೇ ತಪ್ಪಿ ಹೋಯ್ತು. ಅದು ಆಚಾರ್ಯ ಫಸ್ಟ್ ಏನು ಮಾಡಿಬಿಡ್ತಾರೆ, ಅದಕ್ಕಾಗಿ ಇದು ಬರೆದವರು ವೇದವ್ಯಾಸ ದೇವರು, ಅವರು ಸಾಕ್ಷಾತ್ ನಾರಾಯಣ, ಬ್ರಹ್ಮಸೂತ್ರಗಳು ಸಾಮಾನ್ಯ ಶಾಸ್ತ್ರ ಅಲ್ಲ, ಇದೇ ಪರವಿದ್ಯಾ, ಇವೆಲ್ಲ ಬೇಸಿಕ್ ಇವೆಲ್ಲ ಬೇಕಾದ್ದು, ಇದರ ಆಮುಂಚೆ ಯಾರ್ಯಾರು ಹೇಳಿರಲಿಲ್ಲ. ಅದನ್ನು ಅದರಿಂದಲೇ ಶುರುವಾಗ ಆಚಾರ ಕಾಂಟ್ರಿಬ್ಯೂಷನ್ ಶುರುವಾಗೋದೇ ಅಲ್ಲಿಂದ ಪ್ರಾರಂಭ. ಪರವಿದ್ಯೆ ಎಷ್ಟು ಅಡುಗೆ ಮಾಡಿದ್ರು ಮಾತ್ರ ಮೈಲಿಗೆ ಅಂದ ಮೂದೋಯ್ತು, ಮಾಯಿ ಮುಟ್ಟಿದೆ, ಏನು ಮಾಡ್ತೀರಿ ತಗೊಂಡು ಅದಕ್ಕೆ ಮಾಡಿದ್ದೆಲ್ಲ ವೇಸ್ಟ್. ಫಸ್ಟ್ ಅದು ಪ್ಯೂರಿಟಿ ಬಂದ್ಮೇಲೆ ಮುಂದಿನ ಪ್ರಶ್ನೆ. ಇದು ಪ್ಯೂರಿಟಿ ಹೇಳಿದ ಮೇಲೆ ಆಗ ಏನು ವ್ಯಾಖ್ಯಾನ ಬರೋದು ಅರ್ಥ ಇರೋದು. ಅವರಿಗೆ ಅದು ಹೇಳೋ ಇಷ್ಟ ಇಲ್ಲ. ಬ್ರಹ್ಮಸೂತ್ರಗಳಿಗೆ ಹೈಯೆಸ್ಟ್ ಸ್ಥಾನ ಒಪ್ಪೋ ಇಷ್ಟ ಇಲ್ಲ. ಒಪ್ಕೊಂಡ್ಬಿಟ್ರೆ ಅಲ್ಲಿ ಏನಿದೆ ಮುಖ್ಯವಾಗಿ ಬ್ರಹ್ಮಸೂತ್ರಗಳಲ್ಲಿ, ಔಟ್ ಆ್ಯಂಡ್ ಔಟ್ ದ್ವೈತ ಸಿದ್ಧಾಂತ ಇರೋದು, ಮೊದಲಿಂದ ಕೊನೆವರೆಗೂ ಕೂಡ ಇರೋದು ಅದನ್ನೇ. ಅದು ಒಪ್ಕೊಂಡ್ಬಿಟ್ಟು ಒಪ್ಕೊಂಡ್ಬಿಡ್ಬೇಕಾಗತ್ತೆ. ಅದಕ್ಕೆ ಅದೇನು ಮಾಡಿಬಿಟ್ರೆ ಅದನ್ನು ಒಪ್ಪಲಕ್ಕೆ ತಯಾರಿಲ್ಲ. ಆದರೆ ಭಾಷ್ಯ ಬರೆದೇ ಇರಲಿಕ್ಕೆ ಆಗೋದಿಲ್ಲ. ಯಾತಕ್ಕೆ ಅಂದರೆ ಅಕ್ಸೆಪ್ಟೆನ್ಸ್ ಬಂದೋಗ್ಬಿಟ್ಟಿದೆ ಅದಕ್ಕೆ. ಎಲ್ಲರೂ ಬರೆದ್ರೆ ಬರಲೇಬೇಕಾದ್ರೆ, ಇಲ್ಲದವ್ರು ಅಕ್ಸೆಪ್ಟೆನ್ಸೇ ಇಲ್ಲ. ಅಕ್ಸೆಪ್ಟೆನ್ಸ್ ಬರೋದು ಯಾವಾಗ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಬರೆದ್ರೆ ಮತಾಚಾರ್ಯ ಅಂತ ಆಗೋದು, ಇಲ್ಲದವ್ರು ಮತಾಚಾರ್ಯ ಆಗೋದಿಲ್ಲ. ಅದೇ ಹೇಳಿ ತಪ್ಪದು, ಅದಕ್ಕೆ ಹೇಳಿದ್ದು ಅದಕ್ಕೆ ತಿಳ್ಕೊಂಡಿದ್ದರಿಂದನೇ ಅದು ಜಸ್ಟಿಸ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈಗೆ. ಅರ್ಥ ಆಯ್ತಾ? ಪ್ರಧಾನ ವ್ಯಕ್ತಿನ ಅಪ್ರಧಾನ ಮಾಡಿಬಿಟ್ರೆ ಅಲ್ಲಿಗೆ ಅಗೌರವ ಕೊಟ್ಟಾಗಲಿಲ್ಲ. ಈಗ ಎಲ್ಲರೂ ಬಿಟ್ಟು ಕೊಡ ಸ್ವಾಮಿ ಕೃಷ್ಣಾರ್ಪಣಕ್ಕೆ ಬಂದರೆ ಎಷ್ಟು ಪಜಿತಿ ಆಗುತ್ತೆ? ಗೊತ್ತಾಯ್ತು, ಎದ್ದೇ ಒಬ್ಬರು ಇರೋದೇ ಇಲ್ಲ ಅಲ್ಲಿ. ಮತ್ತು ಭಗವತ್ತೋ ಸ್ವಾಮಿ ಪ್ರಸಂಗ ತಾಯತನೇ ಆಗಿದ್ದು, ತಾವು ಊಟ ಕೂತ್ಕೊಂಡು ಅವ್ರು ಊಟ ಮಾಡೋಕ್ಕೆ ಹೋಗಲಿಲ್ಲ, ಹೊರಟು ಬಿಟ್ರು. ಆಮೇಲೆ ಮತ್ತೆ ಬರಲೇ ಇಲ್ಲ ಆ ಕಡೆ. ಅದಕ್ಕೆ ಡ್ಯೂ ರೆಸ್ ಪ್ಲೇಸ್ ಕೊಡದೆ ಹೋದರೆ ಅದಕ್ಕೆ ಗೌರವ ಕೊಟ್ಟಂತೆ ಆಗಲಿಲ್ಲ ಇವರು. ಪರವಿದ್ಯೆ ಇತಿ ವ್ಯಾಖ್ಯಾನಮಿತಿ ಪರಾಸ್ತ ಮೃಗಾದಿ ಗ್ರಹಣೇನ ತಾಸಾಮಪಿ ಗೃಹೀತತ್ವಾ ಬ್ರಾಹ್ಮಣ ಪರಿವ್ರಾಜಕನ್ಯಾಯಶ್ಚ ಅಗತಿಕಾಗತಿ. ಆಗ ಅವ್ರು ಬುದ್ಧಿವಂತಿಕೆ ಮಾಡಿದ್ರು, ಹಾಗಲ್ಲರಿ, ವೇದಗಳು ಉಪನಿಷತ್ತುಗಳು ಎರಡು ಒಂದೇ ಆಗಿದ್ದರೂ ಕೂಡ ಉಪನಿಷತ್ತಿಗೊಂದು ವೈಶಿಷ್ಟ್ಯ ಇದೆ, ಬ್ರಾಹ್ಮಣ ಪರಿವ್ರಾಜಕ ಅಂತ ಕರೆಯೋದಿಲ್ಲೋ ಹಾಗೆ ಅಂತ ಹೇಳಿದ. ಪರಿವ್ರಾಜಕ ಅಂದರೆ ಯತಿಗಳು, ಅವರೆಂಥವರು ಸನ್ಯಾ ಬ್ರಾಹ್ಮಣರೇ, ಆದರೂ ಬ್ರಾಹ್ಮಣ ಪರಿವ್ರಾಜಕ ಅಂತ ಕರೆಯೋದಿಲ್ಲ. ಅದೇ ಋಗ್ವೇದ ಉಪನಿಷತ್ತು ಅಂತ ಅದಕ್ಕೆ ಕರಿತೀವಿ ನಾವೀಗ. ಬ್ರಾಹ್ಮಣರಲ್ಲಿ ಹೇಗೆ ಪರಿವ್ರಾಜಕ ಶ್ರೇಷ್ಠನೋ ವೇದಗಳು ಉಪನಿಷತ್ ಶ್ರೇಷ್ಠ ಅಂತ ಕರಿತೇವೆ ಅಂತ ಯಾಕೆ ಹೇಳಬಾರ ಅಂತ ಕೇಳಿದರೆ ಹೇಳ್ಬೋದಾಗಿತ್ತು. ಅಗತಿಕಾಗತಿ ಬ್ರಹ್ಮಸೂತ್ರಗಳ ಸ್ಥಾನದಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ಅದನ್ನು ಅಡ್ಜಸ್ಟ್ ಮಾಡಬೇಕೇನು ಹೇಳಬೇಕಾಗಿತ್ತು. ಆ ಪ್ರಸಂಗ ಇಲ್ಲ ಈಗ. ಅಗತಿಕಾಗತಿ ಅಂದ್ರೆ ಏನು? ಬೇರೆ ಗತಿಯಿಂದ ಮಾಡೋ ಅರ್ಥ. ಬೇರೆ ಗತಿ ಬ್ರಹ್ಮಸೂತ್ರ ಕೂತಿರ್ಬೇಕಾದ್ರೆ ಏನು ಮಾಡಬೇಕಾಗ? ಅದನ್ನೇ ಹೇಳಬೇಕು ಫಸ್ಟ್. ಮತ್ತೆ ಅಗತಿಕಾಗತಿ ಅಂದರೆ ಅರ್ಥ ಮಾಡ್ಕೋಬೇಕು. ಬೇರೊಂದು ಗತಿ ಮಾಡಲಿಕ್ಕೆ ಬರದೇ ಹೋದಾಗ ನಿರ್ವಾಹ ಇಲ್ಲ ಅಂತ ಮಾಡೋ ಅರ್ಥನ ಅಗತಿಕಾಗತಿ ಅಂತ ಕರೀತಾರೆ. ಇಲ್ಲಿ ಫಸ್ಟ್ ಕ್ಲಾಸ್ ಬ್ರಹ್ಮಸೂತ್ರ ಕೂತಿರ್ಬೇಕಾದ್ರೆ ಇದನ್ನೇ ಮಾಡಬೇಕು. ಉದಾಹರಣೆಗೆ ಹಾಲು ತೊಗೊಂಡು ಬಾ ಅಂದರು ಮೂರನೇ ವೃತ್ತದಲ್ಲಿ, ಕಾಯಿ ಹಾಲು ತಂದುಬಿಟ್ಟ. ಯಾಕೆ ನಿರ್ವಾಹ ಇಲ್ಲ, ಅದು ಬೇರೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೀಗ. ಬೀಳುವತ್ತೆ ಲಾಲ್ತು ಅಂತ ಅಂದ್ಬಿಟ್ರೆ ಸಿಟ್ಟು ಬರುತ್ತೆ ಅವನಿಗೆ. ಈ ಅಂತ ಇದ್ದಾಗ ತಂದೆ ಅದನ್ನೇ ಇದೇ ಗ್ರಾಚಾರ ಇತ್ತು ಅಂತ ಕೇಳ್ತಾ ಹೋಗ್ತಾನೆ. ಅಂತ ಪ್ರಸಂಗನೇ ಇಲ್ಲ ಈಗ. ಬ್ರಹ್ಮಸೂತ್ರಗಳು ಕೂತಿರ್ಬೇಕಾದ್ರೆ ಅದನ್ನ ಯಾಕೆ ಬಿಡ್ತೀಯ ನೀನೀಗ, ಇದಕ್ಕೆ ಯಾಕೆ ದೊಡ್ಡ ಸ್ಥಾನ ಕೊಡೋಕೆ ಹೋಗ್ತೀವಿ, ಸಾಧ್ಯ ಇಲ್ಲ ಅಂತ ಹೇಳ್ತಾ ಅದಕ್ಕೆ ಹೇಳ್ತಿರೋದು. ಅದಕ್ಕೆ ಏನು ಮಾಡಿದೆ, ವೇದ ಅಂಗರಾಗಿದ್ರು ಕೂಡ ಉದಾಹರಣೆ ಅದಕ್ಕೆ ಹೇಳಿದ್ದು. ಪರಿವರಾಜಕ ಬ್ರಾಹ್ಮಣನಾಗಿದ್ದರೂ ಕೂಡ ಬ್ರಾಹ್ಮಣ ಪರಿವರಾಜಕ ಅಂತ ಸ್ಪೆಷಲ್ ಆಗಿ ಕರೆಯೋದಿಲ್ವಾ, ಅದಕ್ಕೆ ಋಗ್ವೇದ ಉಪನಿಷತ್ತು ಅಂತ ಪ್ರತ್ಯೇಕ ಕರೆದುಬಿಟ್ಟು ಅದಕ್ಕೆ ಮಹತ್ವ ಕೊಡ್ತೀವಿ ಅಂತ ಹೇಳಿದ. ಕೊಡ್ಬೋದಾಯಿತು, ಬ್ರಹ್ಮಸೂತ್ರ ಇಲ್ಲದೆ ಹೋದರೆ ಅರ್ಥ ಮಾಡ್ಬೋದಾಗಿತ್ತು. ಬ್ರಹ್ಮಸೂತ್ರಕ್ಕೆ ಜಾಗ ಇರೋದ್ರಿಂದ ಅವಾಗೇನು ಮಾಡಬೇಕು, ಅದ್ರ ಬಿಡ್ಲಕ್ಕೆ ಬರೋ, ಅದಕ್ಕೆ ಸ್ಥಾನ ಕೊಡಬೇಕು. ಅರ್ಥ ಮಾಡಿಕೊಂಡ್ರೆ ಗತಿ ಇಲ್ಲದ ಅರ್ಥ ಮಾಡೋದು ಬೇರೆ, ಗತಿ ಇದ್ದು ಮಾಡೋದು ಬೇರೆ. ಎಷ್ಟೋ ದಿನ ಯಾರೋ ಹಾಕ್ಬಿಟ್ಟು ಗತಿ ಇಲ್ಲದವ್ರು ಏನ್ರಿ ನಾವು ಅಂತ ಕೇಳ್ತಾರಲ್ಲ ಆ ಟೈಮ್. ಗತಿ ಇಲ್ಲದವ್ರು ಏನಾಕಿದ್ರೆ ಊಟ ಮಾಡ್ಕೊಡೋದು, ಉಳಿದವರಾಗಿದ್ರೆ ಮನೆಗೆ ಹೋಗ್ತೀನಿ ಬಿಡಿ, ಇಲ್ಲ ವ್ರತದ ಅಡಿಗೆ ಮಾಡೋಕೆ ಎದ್ದು ಹೋಗ್ತಾನಲ್ಲ ಆ ಟೈಮ್ ಹೋಗ್ತಾನೆ. ಅದಕ್ಕೆ ಅದೇ ಹೇಳ್ತಿರೋದು ಇಲ್ವಾ ಅವ್ರ ವಾದ, ತುಂಬ ಜನದ ವಾದ ನಮ್ಮಲ್ಲೇ ಕೆಲವ್ರ ವಾದ ಏನು ಅಂದರೆ ಬ್ರಹ್ಮಸೂತ್ರ ಶ್ರೇಷ್ಠ ಆಗೋ ಚಾನ್ಸ್ ಇಲ್ಲ. ಅದಕ್ಕೆ ಪೌರುಷೇಯ, ಅದು ಅಪೌರುಷೇಯ ವೇದಗಳಿಂತ ಪೌರುಷೇಯ ಹೇಗೆ ದೊಡ್ಡದಾಗುತ್ತೆ, ಅದು ಎರಡು ಬ್ರಹ್ಮ ಮಹಾಭಾರತನ ದೊಡ್ಡದು ಅಂತ ಆಚಾರ್ಯ ಹೇಳ್ತಾರೆ ವೇದಗಳಿಗಿಂತ. ಅದನ್ನು ಒಪ್ಪೋದಿಲ್ಲ. ಮಹಾಭಾರತ ಪೌರುಷೇಯ, ಅದಿರೋದು ಲಕ್ಷ ಶ್ಲೋಕ, ವೇದಗಳು ಅಪೌರುಷೇಯ ಅನಂತ ಇರೋದು. ಅಂದಮೇಲೆ ಅವೆರಡಕ್ಕಿಂತ ಮಹಾಭಾರತ ಹೇಗೆ ದೊಡ್ಡದಾಗತ್ತೆ, ಅದೇ ರೀತಿ ಬ್ರಹ್ಮಸೂತ್ರ ಪೌರುಷೇಯ, ಇದ್ಯಾಕೆ ದೊಡ್ಡದಾಗತ್ತೆ. ಅದಕ್ಕೆ ಹೇಳ್ತಾರೆ ನಿಜ ಆ ಮಾತು ಯಾವಾಗ ಬರ್ತಿತ್ತು, ಯಾರೋ ಒಬ್ಬ ಪುರುಷ ಬರೆದ್ರೆ ಗ್ಯಾರಂಟಿ ಮಾತು ಹೇಳ್ಬೋದಾಗಿದೆ. ಬರದ ಪುರುಷ ಯಾರು, ನಾರಾಯಣ. ಹಾಗೆ ವೇದಗಳಿಂದ ನಾರಾಯಣ ಕಡಿಮೆ ಅಂತ ಹೇಳಿದಾಗಾಯ್ತಲ್ಲ ನೀವೀಗ ಅರ್ಥ ಆಯ್ತಾ. ಈಗ ಯಾರೋ ಪುರುಷ ಬರೆಯೋದಕ್ಕೂ ಈ ಪರಮ ಪುರುಷ ಬರೆಯೋ ವ್ಯತ್ಯಾಸ ಇಲ್ವಾ, ಹಾಗಿದ್ರೆ ವೇದಗಳಿಗಿಂತ ನಾರಾಯಣ ಕಡಿಮೆ ಅಂತ ಆಯ್ತು ನಿಮ್ಮ ಪ್ರಕಾರ. ಆಗಿದೆ ವೇದಗಳಿಂದ ದೇವರ ಸ್ಥಾನ ಕಡಿಮೆ ಆದಮೇಲೆ ಏನು ಉಪಯೋಗ, ಆ ಯುಕ್ತಿ ಎಲ್ಲಿ ಬರುತ್ತೆ, ಯಾರೋ ಎಕ್ಸ್ಟ್ರೋಜೆಂಟ್ ಪುರುಷ ಬರೆದ್ರೆ ಕರೆಕ್ಟ್. ಯಾವ್ದು ದೊಡ್ಡದಾಗ ಈ ಮನುಸ್ಮೃತಿ ಬಂತು, ವೇದ ಬಂತು, ಯಾವ್ದು ದೊಡ್ಡದಾಗ ವೇದನೇ ದೊಡ್ಡ, ಬೇರೆ ಯಾರೇ ಬರೆದ ಮಾತ್ರ ತಗೊಂಡ್ರು ವೇದ ದೊಡ್ಡದಾಗುತ್ತೆ. ಆದರೆ ವೇದವ್ಯಾಸದೇವರು ಯಾರೋ ಅಲ್ಲ, ಯಾರವರು ಸಾಕ್ಷಾತ್ ನಾರಾಯಣ. ಅದು ವೇದ ಪ್ರತಿಪಾದ್ಯ ಬರೆದಿದ್ದ ದೊಡ್ಡದೋ ವೇದ ದೊಡ್ಡದೋ, ವೇದ ಪ್ರತಿಪಾದ್ಯ ಹೇಳಿದ್ದ ದೊಡ್ಡದೋ ವೇದ ದೊಡ್ಡದೋ ಅಂತ ಅರ್ಥ ಮಾಡ್ಕೊಂಡು ಇಲ್ಲೇ ಧರ್ಮರಾಜ ತಪ್ಪಾಡಿದ್ದು. ಕೃಷ್ಣ ಹೇಳ್ಬೋದು, ಆದ್ರೆ ಸುಳ್ಳು ಹೇಳುವ ಶಾಸ್ತ್ರ ಹೇಳುತ್ತಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೊಂಡ. ವಿಭೀಷಣ ಏನ್ ಮಾಡಿಬಿಟ್ಟು, ಕೃಷ್ಣ ಹೇಳ್ಬಿಡ್ಬೋದಾಯ್ತಲ್ಲ, ಧರ್ಮ ಫಲ ಕೊಡದೆ ಆತ. ಆಫೀಸರ್ ಕೆಲಸ ಹೇಳಿದ್ದ ಮಾಡು ಅಂತ ಹೇಳಿ ಬಂದ, ಲೀವ್ ಇಟ್ಟು ಅಂದ್ಬಿಟ್ಟ ಮುಗ್ದೋಯ್ತು. ಏನು ಹೇಳಿದ್ರಿ ಮಾಡೇ ಮುಗಿಸ್ತೀನಿ ಅಂದ್ರೆ ಏನರ್ಥ ಅದಕ್ಕೆ, ಯಾರು ಹೇಳಿದ್ರು ಮಾಡು ಅಂತ ಹೇಳಿ ಅವನ ಈಗ ಹೇಳಿದ ಬಿಟ್ಬಿಡು ಅಂತ ಹೇಳಿದ ಮುಗ್ದೋಯ್ತಾರೆ. ಎಷ್ಟೋ ರಿಜಿಸ್ಟ್ರೇಷನ್ ಕೂಡ ಅದ್ರ ಕೋರ್ಟ್ ಬಂದು ಬಂತಲ್ಲ, ವಿ ಸಿ ಎಂಕ್ವೈರಿ ಮಾಡಲು ಕೊರ್ಟಾಗ ಲೀವ್ ಇಟ್ಟು ಅಂದ್ಬಿಟ್ಟ ಮುಗಿಸ್ಬಿಟ್ರೆ ಕಥೆನ ಮಾಡಿದ್ರೆ ಏನಾಗ್ತಿತ್ತು, ಪಜೀತ ಆಗೋಗ್ತು. ಕೊನೆಗೇನೋ ಕೊನೆಗೆ ಮುಗಿದು ಎಲ್ಲಿ ಬಂತದ್ದು, ಕೊನೆಗೆ ಟಚ್ ಮಾಡಬೇಡಿ ಅವನ್ನ, ಬೇರೆ ಸರಿ ಅಂತ ಹೇಳ್ಬಿಟ್ಟ, ಮತ್ತೇನು ಮಾಡಾಗಿಲ್ಲ. ಏನು ಮಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ. ಸೊ ವೇದ ಪ್ರತಿಪಾದ್ಯನಾದ ಪರಮಾತ್ಮ ಹೇಳಿದ ಮೇಲೆ ಇನ್ಯಾರ ಮಾತಿಗೂ ಅರ್ಥ ಇಲ್ಲದೆ ಅದು ಕೃಷ್ಣನೇ ಹೇಳ್ತಾನೆ ಅಂದಮೇಲೆ ಈ ಧರ್ಮ ಮತ್ತೆ ಯಾಕೆ ಯೋಚನೆ ಮಾಡ್ತಾನೆ, ಇದು ಅರ್ಥ ಆಗುತ್ತೆ. ಧರ್ಮರಾಜನ ಕೇಸ್ ಅರ್ಥ ಮಾಡಿಕೊಂಡ್ರೆ ವೇದಗಳೇ ದೊಡ್ಡದು, ಅದು ಅಪೌರುಷೇಯ, ಬ್ರಹ್ಮಸೂತ್ರ ಮಹಾಭಾರತ ಅಲ್ಲ. ಯಾಕೆ ಪೌರುಷೇಯ ಅಂತ ವಾದ ಮಾಡೋರು ಆ ಪುರುಷ ಯಾರೋ ಅಂಬುದನ್ನು ಅರ್ಥ ಮಾಡಿಕೊಡದೆ ವಾದ ಮಾಡ್ತಾರೆ ಅಂತ ಅರ್ಥ. ಹಾಗಿದ್ರೆ ವಸುದೇವ ಶ್ರೇಷ್ಠ ಕೃಷ್ಣ ಅಲ್ಲ ಅಂತ ಹೇಳ್ಬೇಕು. ಯಾತಕ್ಕೆ ಅಪ್ಪ ಹೇಳ್ಬೇಕಾದ್ರೆ ಮಗನಿಗಾಗತ್ತಾ, ಶಿಶುಪಾಲ ಆರ್ಗ್ಯುಮೆಂಟ್ ಅದೇ. ಕೃಷ್ಣನಿಗೆ ಅಗ್ರಪೂಜೆ ಮಾಡಿದ್ರಲ್ಲ, ಅವರ ಅಪ್ಪ ಮಾಡ್ಬೋದಾಗಿತ್ತಲ್ಲ ಅಂತ ಕೇಳ್ತಾರೆ. ಅರ್ಥ ಆಯ್ತಾ, ಯಾಕೆ ಅವರಪ್ಪ ಏನೇ ಆಗಿರಲಿ ವಯಸ್ಸಿನಲ್ಲಿ ದೊಡ್ಡವನು ಹೋಗ್ತಾನೆ, ಅಂದ್ರೆ ವಸುದೇವನು ಮಾಡ್ಬೋದಾಗಿತ್ತು, ಕೃಷ್ಣ ಏನು ಮಹಾ ದೊಡ್ಡವನು ಅಂತ ಆರ್ಗ್ಯೂ ಮಾಡ್ತಾನೆ. ಈ ರೀತಿ ಆಯ್ತು. ವೇದಗಳು ದೊಡ್ಡದು, ಬ್ರಹ್ಮಸೂತ್ರ ಕಡಿಮೆ ಅಂತ ಹೇಳಿದ್ರೆ ವಸುದೇವ ದೊಡ್ಡವನು, ಕೃಷ್ಣ ಕಡಿಮೆ ಅಂತ ಹೇಳಿದಾಗ ಆಗುತ್ತೆ. ಇನ್ನೇನಿಲ್ಲ. ಹೌದು ಹೌದು, ಆಯ್ತಾಯ್ತು. ಮುಂದೆ ಅಲ್ಲ, ಅದಕ್ಕೆ ಹೇಳ್ಬೇಕು. ಯಾತಕ್ಕೆ ಹೇಳ್ತೀವಿ ಅಂದ್ರೆ ಫಸ್ಟ್ ನಮಗೆ ಎಸ್ಟಾಬ್ಲಿಷ್ಡ್ ಅವನು ಏನು ಒಪ್ಪೇ ಇಲ್ಲ ಅವನೀಗ. ಏನು ಒಪ್ಪದೇ ಇದ್ದವನು ಫಸ್ಟ್ ಏನು ಹೇಳ್ಬೇಕು ನಾವೀಗ, ಏನು ಒಪ್ಪದೇ ಇದ್ದ ಅವನಿಗೆ. ನಾವು ಯಾವಾಗಲೂ ಧರ್ಮದ ಬಗ್ಗೆ ಮಾತಾಡೇ ಇರ್ತೇವೆ, ಆದರೆ ದೇವ್ರು ಹೇಳಿದ ವಿಚಾರ ಡೈರೆಕ್ಟ್ ಬಂದ ಮಾತು ಯಾವ್ದು ದೊಡ್ಡದಾಗತ್ತೆ, ದೇವ್ರ ಮಾತು ದೊಡ್ಡದಾಗತ್ತೆ. ಅದರ್ವೈಸ್ ಯಾವ್ದಕ್ಕೆ ಬೆಲೆ ಇದೆ, ವೇದಕ್ಕೆ ಬೆಲೆ ಇದೆ, ಬೆಲೆ ಇಲ್ಲ ಅಂತ ಹೇಳೇ ಇಲ್ಲ. ರಿಲೇಟಿವ್ ಇಂಪಾರ್ಟೆನ್ಸ್ ಬರೋದು ಯಾವಾಗ, ಒಂದು ಇಂಪಾರ್ಟೆಂಟ್ ಒಪ್ಕೊಂಡ ಮೇಲೆ. ಅರ್ಥ ಆಯ್ತಾ? ಈಗ ಏನೂ ಒಪ್ಪದೆ ಹೇಳದೆ ಇದ್ದವನಿಗೆ ವೇದಗಳು ಫಸ್ಟ್ ಹೇಳೇ ಹೇಳ್ತೀವಿ, ಏನು ತಪ್ಪಲ್ಲ. ಅರ್ಥ ಆಯ್ತಾ? ಈಗ ವೇದ ಒಪ್ಪಿ ಆದ ಮೇಲೆ ರಿಲೇಟಿವ್ ಇಂಪಾರ್ಟೆನ್ಸ್ ಪ್ರಶ್ನೆ ಬಂದರೆ ಏನು ಮಾಡಬೇಕಾಗ, ಆಗ ದೇವ್ರ ಬಗ್ಗೆ. ಮತ್ತು ನೈವೇದ್ಯದ ಪ್ರಶ್ನೆ ಬರೋದು ಯಾವಾಗ, ಮೊದಲು ನೈವೇದ್ಯಕ್ಕೆ ಅನುಕೂಲ ಅಡುಗೆ ಮಾಡಿದ್ರೆ ಮುಂದಿನ ಪ್ರಶ್ನೆ, ಇಲ್ಲದವ್ರ ಪ್ರಶ್ನೆನೇ ಅರೈಸ್ ಆಗೋದಿಲ್ಲ. ಅಲ್ಲರಿ ನೈವೇದ್ಯ ಮಾಡುವಂತೀರಿ, ವಿದ್ಯುಕ್ತ ಆಗಿರಬೇಕು ಅಂತಿರಲ್ಲ ಅಂತ ಕೇಳಿದರೆ ಕರೆಕ್ಟ್. ಅದು ವಿದ್ಯುಕ್ತ ಆದಮೇಲೆ ಮುಂದಿನ ಪ್ರಶ್ನೆ ಬರೋದು. ವೇದಗಳನ್ನ ಅಕ್ಸೆಪ್ಟ್ ಮಾಡಿದ ಮೇಲೇ ಪರವಿದ್ಯೆ ಯಾವುದೊಂದು ತೀರ್ಮಾನ ಆಗ್ಬೇಕು, ಆದರೆ ಏನೂ ತಪ್ಪಲ್ಲ. ಏನಾ ಏನಾ ಯಾವುದಕ್ಕೆ ಟೈಮ್ ಫ್ಯಾಕ್ಟರ್ ಅಂದರೆ ಅಂದರೆ ಹೌದು ಹೌದು, ಬಾ ಹೇಳಿ ಹೇಳಿ. ಹೌದು ಹೇಳಿ, ಹೇಳಿದಾರಲ್ಲ ಮಹಾಭಾರತ ಬರೆದ್ಮೇಲೆ ಬರೆದಿದ್ದು ಬ್ರಹ್ಮಸೂತ್ರನ ಹೇಳಿದಾರೆ ಅದನ್ನೆಲ್ಲ. ಬ್ರಹ್ಮ ವೇದವ್ಯಾಸ ರೂಪದಿಂದ ಬರೆದ್ರು. 28 ದ್ವಾಪರ 5000 ವರ್ಷ ಚಿಲ್ಲರೆ ಆಗಿದೆ ಅಷ್ಟೇ, ಜಾಸ್ತಿ ಆಗಿಲ್ಲ. ವೇದಗಳು ಎಷ್ಟೇ ದಿವಸದಿಂದ ಇದ್ರು ಕೂಡ ಮಹಾಭಾರತ ವೇದಗಳ ಬರಮಸೂತ್ರ ಬರೆದ್ರೆ ಇತ್ತೀಚೆಗೆ ಬಂದಿತ್ತು. ಯಾವ ಬಂದಿದ್ದು ಲೆಕ್ಕ ಅಲ್ಲ ಅದು, ಯಾವ ಬಂದಿದ್ದು ಲೆಕ್ಕ ಅಲ್ಲ ಅದು, ಕ್ವಾಲಿಟಿ ಲೆಕ್ಕ. ಮೊದಲು ಬಂತು ಆಮೇಲೆ ಇಲ್ಲ. ಹಾಗಿದ್ದರೆ ನಿಮ್ಮ ಪ್ರಕಾರ ಏನಾಗಬೇಕು ಅಂದರೆ ಈಗ ಆಲ್ಫಾಬೆಟಿಕಲೇ ರ್ಯಾಂಕ್ ಕೊಡಬೇಕಾಗಿತ್ತಷ್ಟೆ, ಹೌದಲ್ಲ? ಫಸ್ಟ್ ಹೇಗಿಂದ ತೊಗೊಂಡು ಮಾಡೋಕ್ಕೆ ಯಾವಾಗ, ಮತ್ತು ಫಸ್ಟ್ ಅಡ್ಮಿಷನ್ ಆದವನೇ ರ್ಯಾಂಕ್, ಆಮೇಲೆ ಬಂದವನೇ ರ್ಯಾಂಕ್ ಇಲ್ಲ. ಆ ಥರ ಆಗಿ ಜ್ಯೇಷ್ಠತ್ವ ಬೇರೆ ಶ್ರೇಷ್ಠತ್ವ ಬೇರೆ. ಕೆಲವಕ್ಕೆ ಸೀನಿಯಾರಿಟಿ ನೋಡ್ತಾರೆ, ಕೆಲವಕ್ಕೆ ಮೆರಿಟ್ ನೋಡ್ತಾರೆ. ಅರ್ಥ ಆಯ್ತಾ? ಮೆರಿಟ್ ಟು ಬಿ ಸೇಮ್. ಹಾಂ, ಯಾವುದು ಪರ್ಸನ್ ಅದೇ ಹೇಳ್ತಿರೋದು ಈಗ ನಿಮ್ಮ ಪ್ರಕಾರ ಅಷ್ಟೇ ಡಿಸೈಡ್ ಆಗೋದಾದರೆ ಪರೀಕ್ಷೆ ಗೀಕ್ಷೆ ಅರ್ಥನೇ ಇಲ್ಲ. ಹೋಗ್ತಾನೆ ಫಸ್ಟ್ ಕಮ್ ಫಸ್ಟ್ ತೊಳೆದ್ರು, ಮೊದಲು ಬಂದವನೇ ರ್ಯಾಂಕ್, ಆಮೇಲೆ ಬಂದವನಿಗಿಲ್ಲ. ಆ ರೀತಿ ಮಾಡಿ ಗತಿ ಏನಾಯ್ತಾಗ? ಸಾಧ್ಯನೇ ಇಲ್ಲ. ಡಿಫ್ರೆಂಟ್ ಸೆಂಟರ್ಸ್ನಲ್ಲಿ ವ್ಯಾಲ್ಯೂ ಮಾಡಿದಾಗ ಎಲ್ಲ ಸೆಂಟರ್ಸನ್ನು ಕನ್ಸಾಲಿಡೇಟ್ ಮಾಡಿ ಆಮೇಲೆ ರ್ಯಾಂಕ್ ಡಿಸೈಡ್ ಮಾಡ್ತಾರೆ. ಅಲ್ಲಲ್ಲೇ ಮಾಡೋಕ್ಕಾಗೋದಿಲ್ಲ ಅವನು. ಆ ರೀತಿಯಾಗಿ ಒಟ್ಟು ತೊಗೊಂಡಾಗ ಯೋಗ್ಯತೆ ಮುಖ್ಯ ಆಗುತ್ತೆ ಹೊರತು ಇದ್ಯಾವುದು ಮುಖ್ಯ. ಇನ್ನು ಆ ರೀತಿ ತೊಗೊಂಡ್ರೆ ವೇದವ್ಯಾಸರು ತೊಗೊಂಡ್ರು ಕೂಡ ವೇದ ದೊಡ್ಡದು ವೇದವ್ಯಾಸರು ದೊಡ್ಡದು ಅಂತ ಅರ್ಥ ಮಾಡಿಕೊಂಡ್ರೆ ಯಾವುದು ಹೆಚ್ಚನಾದಿ? ವೇದಗಳು ದೇವರ ಅಧೀನೋ, ದೇವ್ರ ವೇದದ ಅಧೀನೋಣ? ವೇದಾಧೀನ ದೇವರು, ದೈವಾಧೀನ ವೇದನೋ? ವೇದಗಳು ಉಚ್ಚಾರಣೆ ಮಾಡಿದರೆ ಹೊರಗೆ ಬರುತ್ತೆ. ಉಚ್ಚಾರಣೆ ಯಾರು ಮಾಡಬೇಕು? ಸಂತತಂ ಚಿಂತೆಯತ್ ಕಂಠಂ ಭಾಸ್ಪ ಕೌಸ್ತುಭ ಭಾಸಕಂ ವೈಕುಂಠಸ್ಯಾಖಿಲ ವೇದಾಹ ಉದ್ಗೇರಿಯಂತೆ ಅನಿಶಮ್ಯತಃ. ಆದ್ದರಿಂದ ದೇವರು ಹೇಳಿದ ವೇದ ಹೊರಗೆ ಬರ್ತಾನೆ ಇರಲಿಲ್ಲ. ಆ ದೃಷ್ಟಿಯಿಂದ ಎರಡೂ ಅನಾದಿನೇ. ಆದರೆ ದೇವರ ಅಧೀನ ವೇದ, ವೇದ ಅಧೀನ ದೇವರಲ್ಲ. ಆ ದೃಷ್ಟಿಯಿಂದನೂ ದೇವ್ರಿಗೆ ಹಿರಿಮೆ ಬಂತು. ಇದೆಲ್ಲ ಲೆಕ್ಕ ಹಾಕಿದರೆ ವೇದವ್ಯಾಸ ದೇವರು ಇತ್ತೀಚರು ಅಂತ ಹೇಳಬಾರದು. ಎಲ್ಲ ರೂಪಗಳು ಪರಮಾತ್ಮಂದು ಎಷ್ಟೋ ಅನಾದಿನಿತ್ಯ, ಎಲ್ಲ ರೂಪಗಳು ಅನಾದಿನಿತ್ಯ. ಆದ್ದರಿಂದಾಗಿನೇ ವೇದಗಳ ಸೀನಿಯಾರಿಟಿ ಕ್ಲೇಮ್ ಮಾಡಕ್ಕೆ ಹೊರಟ್ರೆ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ವೇದವ್ಯಾಸರಿಗಿದೆ. ಅದು ಆ ದೃಷ್ಟಿಯಿಂದನೂ ಅವ್ರದೇ ದೊಡ್ಡದು. ಏನ ಹೌದು, ಮಹಾಭಾರತ ವರ್ಲ್ಡ್ಸಲ್ಲಿ ಆಗಿಲ್ಲ ಇರೋದಿಲ್ಲ ಅಷ್ಟೇ ಹೊರತು ಎಸೆನ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಅದರದ್ದು ಕೂಡ ಪುರಾಣಾನಿ ತದರ್ಥಾನಿ ಸರ್ಗೇ ಸರ್ಗಿ ಅಮುನೈವತ್ತು. ಅದು ಆಚಾರ್ಯ ಮಾತ್ರ ಕೋಟ್ ಮಾಡ್ತಾರೆ. ಮಹಾಭಾರತ ರಾಮಾಯಣಾದಿ ವೇದಗಳು ಎಲ್ಲ ರೀತಿಯಲ್ಲಿ ಒಂದೇ ರೀತಿ ಇದ್ದರೆ ಮಹಾಭಾರತ ಪುರಾಣಾದಿಗಳು ಅರ್ಥತ ಯಾವಾಗಲೂ ಇರುತ್ತೆ. ಆ ಶಬ್ದತ ಚೇಂಜ್ ಆಗುತ್ತೆ ಹೊರತು ಅರ್ಥ ಚೇಂಜ್ ಆಗೋದಿಲ್ಲ. ಆದಷ್ಟು ಅವು ನಿತ್ಯನೇ ಆಯ್ತಲ್ಲ. ಅದೆಲ್ಲ ಹೇಳ್ತೀವಿ, ಅವಶ್ಯಕತೆ ಇಲ್ಲದವ್ರು ಇಷ್ಟಲ್ಲೇ ಯಾಕೆ ಬರ್ತಿತ್ತು ಇದೆ, ಅದೆಲ್ಲ ಹೇಳ್ತಾರೆ ಯಾಕೆ ಅಂತ ಹೇಳ್ತಾರೆ ಈಗಾಗಲೇ. ಋಗಾದಿ ಗ್ರಹಣೇನ ತಾಸಾಮಪಿ ಗೃಹೀತತ್ವ ಬ್ರಾಹ್ಮಣ ಪರಿವರಾಜಕ ನ್ಯಾಯಶ್ಚ ಅಗತಿಕಾಗತಿ ತಜ್ಜನ್ಯಂ ಜ್ಞಾನಂ ಪರವಿದ್ಯಾ ಇತ್ಯಪಿ ನಯುಕ್ತಂ ಅಧಿಗತಿಕರಣತ್ವ ಅನುಪಪತ್ತೇಹೇ. ತಜ್ಜನ್ಯ ಜ್ಞಾನವೇ ಪರಮಾತ್ಮ ಅಂತ ಕೇಳಿದರೆ ಒಪ್ಪಲಕ್ಕಾಗೋದಿಲ್ಲ. ಯಾತಕ್ಕೆ ಅದರಿಂದ ಬರೋ ತಲಪಾರಪದ್ದು ಯಾಕೆ ಕರಿಬಾರದು ಅಂದರೆ ಇಲ್ಲ, ಅಧಿಗತಿಕರಣ ಅದು ತಿಳಿಸಿಕೊಡೋ ಸಾಮರ್ಥ್ಯ ಪರವಿದ್ಯಾತ್ವ ಬಂದ ಮೇಲೆ ಜ್ಞಾನ ಬರಬೇಕು. ಅದು ಬರೋದೇ ಬ್ರಹ್ಮಸೂತ್ರ ಬಂದ ಮೇಲೆ. ವಿಥೌಟ್ ಬ್ರಹ್ಮಸೂತ್ರ ಏನಾಗೋದಿಲ್ಲ, ಅದು ಸಾಧ್ಯನೇ ಇಲ್ಲ. ಇನ್ನೂ ತುಂಬ ವಿಷಯ ಬರುತ್ತೆ, ಹೇಳ್ತಾರೆ ಅನೇಕ ಅರ್ಥತಾ ಕಲ್ಪನಾಪತ್ತೇಶ್ಚ. ಇಲ್ಲದವರು ಅಧಿಗತಿಕರಣತ್ವ ಅನ್ನೋದಕ್ಕಾಗಲಿ ಪರವಿದ್ಯಾ ಅನೇಕ ಅರ್ಥ ಮಾಡಬೇಕಾಗತ್ತೆ, ಅದು ರೆಲೆವೆಂಟ್ ಆಗೋದಿಲ್ಲ. ಅಥವಾ ಅನಯ ಪರವಿದ್ಯಾಖ್ಯಯ ಅಸ್ಯ ಶಾಸ್ತ್ರಸ್ಯ ಸರ್ವೋತ್ತಮ ಪ್ರಾಮಾಣ್ಯ ಸಾಧನ ಉಪಪನ್ನಮಿತಿ. ಆದ್ದರಿಂದ ಪರವಿದ್ಯಾ ಅಂತಕ್ಕಂಥ ಹೆಸರಿನ ಶಾಸ್ತ್ರಕ್ಕೆ ಬ್ರಹ್ಮಸೂತ್ರಗಳಿಗೆ ಏನಿದೆ ಸರ್ವೋತ್ತಮ ಪ್ರಾಮಾಣ್ಯ ಬಂದೇ ಬಂತು ಅಂತ ಹೇಳಿ. ಇದನ್ನ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಸೂತ್ರಗಳ ಸ್ಥಾನ ಹೈಯೆಸ್ಟ್. ಅದಕ್ಕೆ ಮುಂದೆ ಎಷ್ಟೋ ಮಾತು ಬರುತ್ತೆ. ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ. ಸೂತ್ರದ ಅರ್ಥ ಒಂದಿದೆ, ವೇದಾರ್ಥ ಒಂದಿದೆ. ಯಾವರ್ಥ ಫೈನಲ್? ಈಗ ಸೂತ್ರಾರ್ಥ ಫೈನಲ್. ಇವತ್ತು ಸುಪ್ರೀಂ ಕೋರ್ಟ್ಗೂ ಹೈಕೋರ್ಟ್ಗೆ ವಿರೋಧ ಬಂದಾಗ ಯಾವ್ದು ಉಳಿಯುತ್ತೆ? ಹೈಕೋರ್ಟ್ ಆಟೋಮೆಟಿಕಲಿ ಹೋಗ್ಬಿಡುತ್ತೆ, ಅಷ್ಟೇ ಹೊರತು ಇದು ಉಳಿಯೋದಿಲ್ಲ. ಅದು ಬ್ರಹ್ಮಗಳು ಸುಪ್ರೀಂ ಕೋರ್ಟ್ ಶಾಸ್ತ್ರ. ಆದ್ದರಿಂದ ಎರಡು ಕನ್ಕುರವಾದ್ರೆ ನೋ ಪ್ರಾಬ್ಲಮ್. ಆದರೆ ವಿರೋಧ ಬಂದಾಗ ಅದು ಫೈನಲ್, ಇದು ಫೈನಲ್ ಅಲ್ಲ. ಆ ದೃಷ್ಟಿಯಿಂದನೂ ವೇದಗಳಿಗೆ ಸೆಕೆಂಡರಿ ಇಂಪಾರ್ಟೆನ್ಸ್ ಬಂತೆ ಹೊರತು ಪ್ರೈಮರಿ ಬರಲಿಲ್ಲ ಅಂಥೇಳಿ. ಇಷ್ಟೆಲ್ಲ ಅರ್ಥ ಮಾಡಿಕೊಂಡು ಪರವಿದ್ಯಾತ್ವದ ಡಿಸ್ಕಷನ್ ಇದೆ. ಈ ಬಗ್ಗೆ ಭಾರಿ ಸೀರಿಯಸ್ ಭಾಳ ಇದಾಗಿ ನೋಡ್ಬೋದಬೇಕು. ಯದ್ಯಪಿ ವಿದ್ಯಾಶಾಸ್ತ್ರ ಶಬ್ದವು ಶಿಷ್ಯಾಚಾರ್ಯ ವ್ಯಾಪಾರ ಅನುಬಂಧಿನವು ತಥಾಪಿ ಉಭಯ ಅನುಗತತ್ವ ಅನುಗತ ತತ್ವಜ್ಞಾನ ಕರಣತ್ವ ಮಾತ್ರ ಉಪಾದಾಯ ದ್ವಯೋ ಏಕಾರ್ಥ್ಯಂ ಉಕ್ತಮಿತಿ ಅವಗಂತವ್ಯಂ. ಋಗಾದ್ಯಾಪರ ವಿದ್ಯಾ ಯದಾ ವಿಷ್ಣೋರ್ನ ವಾಚಕಾ ತಾಯೇವ ಪರಮಾ ವಿದ್ಯಾ ಯದಾ ವಿಷ್ಣೋಸ್ತು ವಾಚಕಾ ಇತಿ ಭಗವತ್ಪಾದೀಯಂ ವ್ಯಾಖ್ಯಾನಮಪಿ ಏತಮೇವ ಅರ್ಥಂ ಸೂಚಯತಿ. ಯದ್ಯಪಿ ವಿದ್ಯಾಶಾಸ್ತ್ರ ಶಬ್ದವು ಶಿಷ್ಯಾಚಾರ್ಯ ವ್ಯಾಪಾರ ಅನುಬಂಧಿನೋ. ವಿದ್ಯಾ ಅನ್ನೋ ಶಬ್ದ ಉಪಯೋಗಿಸ್ಬೇಕಾದ್ರೂ ಕೂಡ ಶಿಷ್ಯ ಇರಬೇಕು, ಗುರು ಇರಬೇಕು. ಶಾಸ್ತ್ರ ಅನ್ನೋ ಪದ ಇರಬೇಕಾದ್ರೂ ಕೂಡ ಶಿಷ್ಯ ಇರಬೇಕು, ಗುರು ಇರಬೇಕು. ತಥಾಪಿ ಆದರೂ ಕೂಡ ಉಭಯ ಅನುಗತ ತತ್ವಜ್ಞಾನ ಕರಣತ್ವ ಮಾತ್ರ ಉಪಾದಾಯ. ಇಬ್ಬರಲ್ಲೂ ಕೂಡ ಇರತಕ್ಕಂಥ ತತ್ವಜ್ಞಾನ ಕಾಮನ್ ಫ್ಯಾಕ್ಟರ್ ವಿದ್ಯೆಯಲ್ಲಿ ಆಗಲಿ ಶಾಸ್ತ್ರದಲ್ಲಿ ಆಗಲಿ. ವಿದ್ಯಾ ಅಂದರೆ ಋಗಾದಿಗಳು, ಶಾಸ್ತ್ರ ಅಂದರೆ ಬ್ರಹ್ಮಸೂತ್ರ. ಎರಡರಲ್ಲೂ ಕಾಮನ್ ಫ್ಯಾಕ್ಟರ್ ಏನಿರಬೇಕು ಅಂದರೆ ದ್ವಯೋಹೋ ಐಕಾರ್ಥ್ಯಂ ಉಕ್ತಮಿತಿ ಅವಗಂತವ್ಯಂ. ಎರಡೂ ವಿದ್ಯಾ ಹೇಳೋದು ಹೊರಟರೂ ಕೂಡ ಎರಡರಲ್ಲಿ ಇಂಪಾರ್ಟೆನ್ಸ್ ತಗೊಂಡಾಗ ಯಾವುದಕ್ಕೆ ಬರಬೇಕಾಗ? ಶಾಸ್ತ್ರಕ್ಕೆ ಬರಬೇಕು. ಋಗಾದ್ಯಾಪರ ವಿದ್ಯಾ ಯದಾ ವಿಷ್ಣೋರ್ನ ವಾಚಕಾ ತಾಯೇವ ಪರಮಾ ವಿದ್ಯಾ ಯದಾ ವಿಷ್ಣೋಸ್ತು ವಾಚಕಾಹ. ಋಗ್ವೇದ ಮೊದಲಾದ ಎಲ್ಲ ಶಾಸ್ತ್ರಗಳು ಕೂಡ ಅಪರವಿದ್ಯೆ. ಯಾವಾಗ? ಯದಾ ವಿಷ್ಣೋರ್ ನ ವಾಚಕಾಹ, ವಿಷ್ಣು ವಾಚಕ ಆಗದೆ ಹೋಗಿಬಿಟ್ರೆ. ತಾಯೇವ ಪರಮಾ ವಿದ್ಯಾ, ಅವಕ್ಕೆ ಪರವಿದ್ಯೆ ಅಂತ ಕರೀತಾರೆ. ಯದಾ ವಿಷ್ಣೋಸ್ತು ವಾಚಕಾಹ, ಪರವಿದ್ಯೆನೂ ಅದೇ ಅಪರವಿದ್ಯೆನೂ ಅದೇ. ವಿಷ್ಣುವಾಚಕವಾದಾಗ ಪರವಿದ್ಯೆ, ವಿಷ್ಣುವಾಚಕವಲ್ಲದೆ ಹೋದಾಗ ಅಪರವಿದ್ಯೆ. ಇತಿ ಭಗವತ್ಪಾದೀಯಂ ವ್ಯಾಖ್ಯಾನಂ ಅಂದರೆ ಅಥರ್ವಣ ಭಾಷ್ಯದ ಮಾತದು. ಏತಮೇವಾರ್ಥಂ ಎಲ್ಲ ಸೇರಿಸ್ಕೋಬೇಕಾಗ. ಅದೇ ರೀತಿ ಬ್ರಹ್ಮಮೀಮಾಂಸಾ ಶಾಸ್ತ್ರ ವಿತ್ಪಾದಿತ ನ್ಯಾಯ ಅನುಪಕೃತ ಹಿ ವೇದಾದಯ ವಿಷ್ಣೋರವಾಚಕಾಹ ತದುಪಕೃತಾಶ್ಚ ತಸ್ಯ ವಾಚಕಾ ಭವಂತಿ ಇತಿ. ವೆರಿ ಇಂಪಾರ್ಟೆಂಟ್ ಲೈನ್. ಬ್ರಹ್ಮಮೀಮಾಂಸಾ ಶಾಸ್ತ್ರ ವ್ಯುತ್ಪಾದಿತ ನ್ಯಾಯ ಅನುಪಕೃತ ಹಿ ವೇದಾದಯ. ಬ್ರಹ್ಮಸೂತ್ರಗಳಲ್ಲಿ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಏನು ಒಂದು ವ್ಯುತ್ಪಾದಿತ ನ್ಯಾಯ ಒಂದು ಯುಕ್ತಿಗಳನ್ನು ಹೇಳಿದ್ದಾರೆ, ಯುಕ್ತಿಗಳ ಹೆಲ್ಪ್ ತಗೊಂಡಾಗ ವೇದಾದಿಗಳು ಏನಾಗುತ್ತೆ? ವಿಷ್ಣೋರ್ ವಾಚಕಾಹ, ವಿಷ್ಣುವಾಚಕವಾಗುತ್ತೆ. ಅದಿಲ್ಲದೆ ಹೋದಾಗ ತದು ಉಪಕೃತಾಶ್ಚ ತಸ್ಯ ವಾಚಕಾ ಭವಂತಿ, ಅನುಪಕೃತಾಹ ವಾಚಕಾ ನಭವಂತಿ. ಬ್ರಹ್ಮಸೂತ್ರಗಳ ಹೆಲ್ಪ್ ಇಲ್ಲದೆ ಹೋಗಿಬಿಟ್ರೆ ವೇದಾದಿಗಳು ಅಪರವಿದ್ಯೆನೆ. ಬ್ರಹ್ಮಸೂತ್ರ ಹೆಲ್ಪ್ ತಗೊಂಡಾಗ ಏನಾಯ್ತದೋ ಪರವಿದ್ಯೆನೆ. ಸೊ ಪರವಿದ್ಯಾ ಯಾವುದು ಅಂದರೆ ಕರೆಕ್ಟು. ಆದರೆ ನಮ್ಮ ಇಂಟರ್ಪ್ರಿಟ್ ನಮಗೆ ಅರ್ಥ ಆಗೋದು ಯಾವಾಗ? ನಮಗೆ ಅರ್ಥ ಆಗೋದು ಯಾವಾಗ? ಅದು ಬ್ರಹ್ಮಸೂತ್ರ ಅಪ್ಲೈ ಮಾಡಿದಾಗ ಮಾತ್ರ. ದೇರ್ ಫೋರ್ ಯಾವುದಕ್ಕೆ ಈಗ ಇಂಪಾರ್ಟೆನ್ಸ್ ಬಂತು? ವೇದಕ್ಕೆ ಬಂತು, ಬ್ರಹ್ಮಸೂತ್ರಕ್ಕೆ ಬಂತು? ಏನಾಗುತ್ತೆ ಹಾಗಿದ್ರೆ? ಸರಿ ಕರೆಕ್ಟು. ಅವ್ರ ವಾದ ಏನು ಅಂದರೆ ಬ್ರಹ್ಮಸೂತ್ರ, ಬ್ರಹ್ಮಸೂತ್ರ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಇವತ್ತು ಮೈಕ್ರೋಸ್ಕೋಪ್ ಹಾಕೊಂಡು ನೋಡ್ತಾನೆ, ಈಗ ಬ್ಯಾಕ್ಟೀರಿಯಾ ನೋಡ್ತಾನೆ, ಮೈಕ್ರೋಸ್ಕೋಪ್ ಹಾಕೊಂಡು ನೋಡ್ತಾನೆ. ಗೊತ್ತಾಯ್ತಾ? ಕುರುಡಿನ ಮೈಕ್ರೋಸ್ಕೋಪ್ ಕೆಲಸ ಮಾಡುತ್ತಾ? ಆಗೋದಿಲ್ಲ, ಕಂಡಿದ್ದವನಿಗೆ ಮಾಡೋದು. ಆದರೆ ಮೈಕ್ರೋಸ್ಕೋಪ್ ಬ್ಯಾಕ್ಟೀರಿಯಾ ಯಾವ್ದಕ್ಕೆ ಕಂಡದ್ದು ಏನು ತರೋ ಉತ್ತರ ಕೊಡ್ತೀರಿ ನೀವೀಗ? ಬ್ಯಾಕ್ಟೀರಿಯಾ ಕಂಡಿದ್ದು ಯಾವುದಕ್ಕೆ? ಬರೀ ಕಣ್ಣಿಗೆ ಎಷ್ಟು ಹತ್ರ ತಗೊಂಡ್ರೂ ಕಾಣೋದಿಲ್ಲ, ಗೊತ್ತಾಯ್ತಿಲ್ಲ. ದೇರ್ ಫೋರ್ ಮೈಕ್ರೋಸ್ಕೋಪ್ ಇದ್ದಾಗ ಬ್ಯಾಕ್ಟೀರಿಯಾ ದರ್ಶನ, ಮೈಕ್ರೋಸ್ಕೋಪ್ ಇಲ್ಲದಾಗ ಬ್ಯಾಕ್ಟೀರಿಯಾ ಕಾಣಲಿಲ್ಲ. ಸೊ ಬ್ಯಾಕ್ಟೀರಿಯಾ ತೋರ್ಸಕ್ಕೆ ಯಾವ ಸಾಧನ ಆಯ್ತು? ಗೊತ್ತಾಯ್ತಿಲ್ಲ. ಸೊ ಬ್ರಹ್ಮಸೂತ್ರ ಇದ್ದಾಗ ವೇದಾದಿಗಳು ವಿಷ್ಣುವಾಚಕ, ಬ್ರಹ್ಮಸೂತ್ರ ಇಲ್ಲದೆ ಹೋದಾಗ ವಿಷ್ಣುವಾಚಕ ಅಲ್ಲ. ದೇರ್ ಫೋರ್ ಯಾವುದಕ್ಕೆ ವಿಷ್ಣುವಾಚಕತ್ವ ಬಂದಿದ್ದಕ್ಕೆ ಯಾವ್ದಕ್ಕೆ ಕಾರಣ, ಏನು ಕಾರಣ ಆಯ್ತು ಈಗ? ದೇರ್ ಫೋರ್ ಆ ಟೂಲ್ ಆಯ್ತಾ ಏನಾಯ್ತು? ಅದು ಅದೇ ಸಾಧನ ಆಯ್ತು, ಮೇಜರ್ ಆಗಿದ್ದಾರೆ. ಗೊತ್ತಾಯ್ತು, ಹೆಚ್ಚು ಬೇಕು ಕಂಡಿರಬೇಕು ಒಪ್ಪಣ. ಗೊತ್ತಾಯ್ತಿಲ್ಲ, ಕಂಡಿರಬೇಕು, ಕಂಡಿರಬೇಕು, ಪ್ರಾಣ ಇರಬೇಕು, ಅವೆಲ್ಲ ಯಾಕಾಯ್ತು ಕೂತ್ಕೊಂಡ್ರೆ ಗತಿ ಏನಾಗುತ್ತೆ? ಆಗ ಕಂಡಿರಬೇಕು, ಪ್ರಾಣ ಇರಬೇಕು, ಇದಿರಬೇಕು, ಅವೆಲ್ಲ ಎಷ್ಟು ಕೌಂಟ್ ಮಾಡಿದ್ರು ಕೂಡ ಅದನ್ನು ಮೈಕ್ರೋಸ್ಕೋಪ್ ನಿಲ್ದೆ ಹೋದ್ರೆ ಇವೆಲ್ಲ ಇದ್ದು ಏನಾಗ್ತಿತ್ತು? ಹೋಗ್ಬಿಡ್ತಾ ಇತ್ತು. ಅದು ಒಂದು ಇದ್ದಿದ್ದು ಇಮ್ಮಿಡಿಯೇಟ್ ಕಾಸ್, ಇದು ರಿಯಲ್ ಕಾಸ್. ಅರ್ಥ ಆಯ್ತಾ? ಈಗ ಅದು ತಿಳ್ಕೊಂಡ್ಬಿಟ್ರೆ ಬ್ರಹ್ಮಸೂತ್ರಗಳೇ ಹೈಯೆಸ್ಟ್ ಅಂತ ಆಯ್ತು. ಅದನ್ನು ತಿಳಿಸ್ತಾರೆ ಬ್ರಹ್ಮಸೂತ್ರ, ಬ್ರಹ್ಮೀಮಾಂಸಾ ಶಾಸ್ತ್ರ, ವಿತ್ವಾದಿತ ನ್ಯಾಯ, ಅನುಪಕೃತ ಹಿ ವೇದಾದಯ, ವಿಷ್ಣೋರವಾಚಕಾಹ. ಬ್ರಹ್ಮಸೂತ್ರ ಹೇಳಿರ್ತಕ್ಕಂಥ ನ್ಯಾಯವನ್ನು ಉಪಯೋಗಿಸ್ತೇ ಹೋದರೆ ವೇದಗಳಿಂದ ಏನು ಗೊತ್ತಾಗೋದಿಲ್ಲ? ವಿಷ್ಣುವಾಚ. ಅದಕ್ಕೆ ಫಾರಿನರ್ಸ್ ಎಕ್ಸಾಂಪಲ್ ನಮಗೆ, ವೇದ ಓದಿದ್ದಾರೆ ಅವರೀಗ ಏನಂತ ಡಿಕ್ಲೇರ್ ಮಾಡಿದ್ರೆ ವೇದ ಓದಿದ ಮೇಲೆ ಅಕಾರ್ಡಿಂಗ್ ಟು ವೇದಾಸ್ ವಿಷ್ಣು ಹೈಯೆಸ್ಟ್ ಗಾಡ್ ಅಲ್ಲ ಅಂತ ಹೇಳ್ಬಿಟ್ರು. ಅರ್ಥ ಆಯ್ತಾ? ವೇದಗಳು ಸುಮ್ಮನೆ ಓದಿದ್ರೆ ಯಾರು ಹೈಯೆಸ್ಟ್ ಗಾಡ್ ಆಗ್ತಾರೆ? ಇಂದ್ರ ಆಗಿಬಿಡ್ತಾನೆ. ಇಂದ್ರ ಸೂಕ್ತನೇ ಭಾರಿ ಜಾಸ್ತಿ ಇರೋ ಇಂದ್ರ ವರುಣ ವಿಷ್ಣು ಎಲ್ಲ ಮೂಲೆಗೆ ಹೋಗ್ಬಿಡ್ತಾನೆ. ಬ್ರಹ್ಮಸೂತ್ರಗಳು ಅಪ್ಲೈ ಮಾಡಿದ ಹೋದಾಗ ಅನಾಹುತ. ಬ್ರಹ್ಮಸೂತ್ರ ಓದ್ದಾಗ ಏನಾಯ್ತು? ಅಗ್ನಿಬೇಳೆಯಿಂದಲೇ ಶುರುವಾಯಿತು ವಿಷ್ಣುವಾಚಕತ್ತು. ತಿಳಿತಾ ಇಲ್ಲ? ಇದು ಅರ್ಥ ಮಾಡಿಕೊಂಡ್ರೆ ಅದು ದೊಡ್ಡ ಎಕ್ಸಾಂಪಲ್ ಅದು. ಬ್ರಹ್ಮಸೂತ್ರ ಇಲ್ಲದೆ ಓದ್ದವರೇ ಜಾಸ್ತಿ ಇವತ್ತು ವೇದಗಳನ್ನು. ಅದ್ರ ವ್ಯವಸ್ಥೆ ಏನಾಗಿದೆ ಗೊತ್ತಿದೆ ನಮಗೆ. ದೇರ್ ಫೋರ್ ಅದಕ್ಕೆ ಅದಕ್ಕೆ ಮಹತ್ವ ಬರೋದಾಗಿದ್ದರೆ ಅವರೆಲ್ಲ ವಿಷ್ಣುವಾಚಕತ್ತು ಒಪ್ಪಿಕೋಬೇಕಾಗಿತ್ತು. ಒಪ್ಪಿಕೊಂಡಿಲ್ಲ ಆದ್ದರಿಂದ ಬ್ರಹ್ಮಸೂತ್ರ ಓದ್ದವ್ರಿಗೆ ಅಷ್ಟೇ ಗೊತ್ತಾಗೋದು. ತಥಾಪಿ ಇವತ್ತು ಕಣ್ಣಿದ್ದವರಿಗೆಲ್ಲ ಬ್ಯಾಕ್ಟೀರಿಯಾ ಕಾಣೋದಾಗಿದ್ದರೆ ಆ ಯೋಚನೆ ಬರ್ತಿರಲಿಲ್ಲ, ಹೌದಲ್ಲ? ಹ್ಞೂ, ಏನ ನಮ್ಮಲ್ಲೇ ಇದ್ದಾರಲ್ಲ, ಬಿಟ್ಬಿಡಿ, ಎಷ್ಟು ದಿವಸ ಬಿಟ್ಬಿಡೋಣ. ನಮ್ಮವರೇ ವೇದ ಓದಿ ದೇವರು ತಿಳ್ಕೊಂಡಿಲ್ಲರಿಂದ ಅದಕ್ಕೇನಂತ ಕರೆದಾರೆ ಅವ್ರನ್ನೆಲ್ಲ? ಬ್ರಾಹ್ಮಣಗೆ ಅರ್ಧವ ಅಂತ ಕರೆದಿದ್ದ, ಬ್ರಾಹ್ಮಣ ಕತ್ತೆಗಳು ಅಂತ ಕರೆದ್ರೆ ಹೊರತು ಅದರಲ್ಲಿ ಏನು ವ್ಯತ್ಯಾಸ? ಕತ್ತೆ ಥರ ಉಳಿತು, ಬ್ರಾಹ್ಮಣ ಆಗಲಿ ಕತ್ತೆ ಅಂತ ಕತ್ತೆ ಆಯ್ತಲ್ಲ, ಅಲ್ಲಿ ಏನು ಉಪಯೋಗ ಬರಲಿಲ್ಲ. ಆ ದೃಷ್ಟಿಯಿಂದ ಅದು ಅರ್ಥ ಮಾಡಿಕೊಳ್ಳೋದು ಪ್ರಧಾನ ಆಗಬೇಕು. ಅರ್ಥ ಆಗಲಿಕ್ಕೆ ಬ್ರಹ್ಮಸೂತ್ರಗಳು ಬೇಕೇ ಬೇಕು. ತಥಾಪಿ ಕೇವಲಶ್ಚನ ಪರವಿದ್ಯಾತ್ಮ ಲಭ್ಯತೆ ಐತಿ ಚೇತ್, ಇದೊಂದು ಪ್ರಶ್ನೆ ಹಾಕ್ಕೊಂಡ್ರು. ಬರೀ ಬ್ರಹ್ಮಸೂತ್ರ ಇಟ್ಕೊಂಬೋಣ ಈಗ, ಅದು ಅಪರವಿದ್ಯೆ ಆಗುತ್ತಾ ಅಂತ ಕೇಳಿದರೆ ಮಾಲಾಭಿ ಆಗಬೇಕಾದ ನೆಸೆಸಿಟಿ ಇಲ್ಲ. ವೇದಾದಿ ಅದನ್ನು ಪ್ರಶ್ನೆ ಬರೀ ಮೈಕ್ರೋಸ್ಕೋಪ್ ಕಾಣುತ್ತಾ ಅಂತ ಕೇಳಿದರೆ ಹಾಗಾಯ್ತು. ಬರೀ ಮೈಕ್ರೋಸ್ಕೋಪ್ ಕಾಣುತ್ತಾ ಅಂತ ಕೇಳಿದರೆ ಆ ಪ್ರಶ್ನೆನೇ ಬರಲಿಲ್ಲ. ಯಾಕೆ? ನಮಗೆ ದೇವರು ಕಾಣೋದು ಮುಖ್ಯ. ಈಗ ದೇವರು ಯಾವುದಕ್ಕೆ ಕಾಣಿಸ್ತಾರೆ ಅಂತ ಪ್ರಶ್ನೆ ಹಾಕೋಬೇಕೇ ಹೊರತು ಈ ಪ್ರಶ್ನೆ ಹಾಕೋಬಾರ್ದು. ತಿಳಿತಿಲ್ಲ, ಮೈಕ್ರೋಸ್ಕೋಪಿಗೆ ಬರೀ ಮೈಕ್ರೋಸ್ಕೋಪ್ಗೆ ಅಥವಾ ಕುರುಡನೇಗೆ ಹಾಕಿದರೆ ಅದು ಮೈಕ್ರೋಸ್ಕೋಪ್ ಬರೀ ಇಟ್ಟರೆ ಬ್ಯಾಕ್ಟೀರಿಯಾ ಕಾಣುತ್ತೆ ಅಂದರೆ ಕಾಣೋದಿಲ್ಲ, ಬೇಕಾಗಿಲ್ಲ. ಪ್ರಶ್ನೆನೇ ರೂಲ್ಡ್ ಔಟ್. ಈಗ ಕಾಣೋ ಪ್ರಶ್ನೆ ಬಂದಾಗ ಪ್ರಶ್ನೆ ಬಂತೀಗ ಕಾಣೋ ಪ್ರಶ್ನೆ ಬಂದರೆ ಸ್ಥಾನ ಯಾವುದಕ್ಕೆ? ಮೈಕ್ರೋಸ್ಕೋಪಿಗೆನೆ, ಇಲ್ಲಿ ಬ್ರಹ್ಮಸೂತ್ರಗಳಿಗೆನೆ. ವೇದಾದಿ ಇತಿ ಕರ್ತವ್ಯತಾ ರೂಪಶ್ಚಾಶ್ಚ ಪೃಥಕ್ ಪ್ರಾಮಾಣ್ಯ ಅನಭ್ಯೋಪಗಮಾರ್ಥ. ನಾವು ಬರೀ ಮೈಕ್ರೋಸ್ಕೋಪ್ ಕಾಣುತ್ತದ್ದು ವಾದ ಮಾಡ್ತಾನೇ ಇಲ್ಲ. ಕಣ್ಣಿನ ಮೈಕ್ರೋಸ್ಕೋಪ್ ಕಾಣುತ್ತೆ ಅಂತಲೇ ಹೇಳ್ತಿರೋದು ನಾವು. ವೇದಾಧ್ಯಯನ ಮಾಡಿರಬೇಕು, ಬ್ರಹ್ಮಸೂತ್ರ ಓದಬೇಕು, ಅವಾಗ ತಿಳಿಯುತ್ತೆ ಅಂತ ಹೇಳಿದ್ದೇವೆ ಹೊರತು ವೇದ ಬಿಟ್ಟು ಅಂತ ಏನು ಹೇಳಿಲ್ಲ ನಾವು. ನಮ್ಮ ಪ್ರಶ್ನೆ ಬಂದಿರೋದು ಯಾವುದೀಗ, ಬರೀ ವೇದಗಳಿಗೆ ಕಾಣೋದಿಲ್ಲ, ಬ್ರಹ್ಮಸೂತ್ರ ಇಟ್ಕೊಂಡು ಅವ್ರದ್ದಾಗ ಕಾಣುತ್ತೆ. ದೇರ್ಫೋರ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಬಂತು? ಬ್ರಹ್ಮಸೂತ್ರಕ್ಕೆ ಅಷ್ಟೇ ವಾದ ಹೊರತು ನಾವು ವೇದಗಳು ಬಿಡಿ ಅಂತ ಹೇಳೋ ಆರ್ಗ್ಯುಮೆಂಟೇ ನಮ್ದಲ್ಲ. ವೇದಗಳು ಯೂಸ್ಲೆಸ್ ಅಂತ ಹೇಳೋದು ಹೊರಟಿಲ್ಲ, ವೇದಗಳು ಬೇಕಿಲ್ಲ ಅಂತ ಹೇಳೋದು ಹೊರಟಿಲ್ಲ, ಹೇಳ್ತಿಲ್ಲ ಅವಕ್ಕೆ ಬ್ರಹ್ಮಸೂತ್ರ ಬೇಕು ಅಂತ ಹೇಳ್ತಿದ್ದೇವೆ ಅಷ್ಟೇ. ಆದ್ದರಿಂದ ಸಮಸ್ಯೆನೇ ಬರೋದಿಲ್ಲ ಅಂತ ಹೇಳಿದ್ದ. ಅಲ್ಲಿ ದೊಡ್ಡ ಘಟ್ಟ ಇಟ್ಕೊಂಡೆ ಬ್ರಹ್ಮಸೂತ್ರ ಬಿಟ್ಟು ಹೇಳೋದಕ್ಕೆ ಬರೋದೇ ಇಲ್ಲ ಅಂತ. ಬ್ರಹ್ಮಸೂತ್ರ ವೇದ ಪ್ರಾಮಾಣ್ಯ ಹೇಳಿದ್ದು ಬ್ರಹ್ಮಸೂತ್ರದಲ್ಲೇ, ಮತ್ತೆ ವಿಲಕ್ಷಣತ್ವ ನತಸ್ಯ ತಥಾತ್ವ ಅಂತ ಹೇಳ್ಬೇಕಾದ್ರೆ ನಾವು ವಿಲಕ್ಷಣತ್ವ ದಸ್ಯ ತಥಾತ್ವಂ ಬೇರೆ ಶಾಸ್ತ್ರದಂತೆ ವೇದ ನೋಡಬಾರದು, ಅದು ಭಾರಿ ಶ್ರೇಷ್ಠ, ಯಾತಕ್ಕೆ ನಿತ್ಯ ಅಂತ ವೇದ ಬ್ರಹ್ಮಸೂತ್ರಗಳೇ ಪ್ರೂವ್ ಮಾಡ್ತಿರೋದು ವೇದಗಳ ಪ್ರಾಮಾಣ್ಯವನ್ನು. ಆದ್ದರಿಂದ ಅದು ಬೇಕೇ ಬೇಕು. ಅನುವ್ಯಾಖ್ಯಾನಂ ಗುರುರ್ಗುರೂಣಾಂ ಪ್ರಭವ ಶಾಸ್ತ್ರಾಣಾಂ ವಾದರಾಯಣ ಯತಸ್ತದುದಿತಂ ಮಾನಂ ಅಜಾದಿಭ್ಯಸ್ತದರ್ಥತಃ. ಈಗ ಅದರ ಪ್ರಾಮಾಣ್ಯವನ್ನು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ಬ್ರಹ್ಮಸೂತ್ರಗಳನ್ನು ಬರೆದವರು ಯಾರು, ಯಾರು ಹೇಳಿದರು, ಯಾವಾಗ ಬರೆದರು, ಅದರಿಂದ ಇಂಪಾರ್ಟೆನ್ಸ್ ಏನಂತ ಗೊತ್ತಾಗುತ್ತೆ. ಇದೆಲ್ಲ ಸಿಸ್ಟಮೆಟಿಕ್ ಸ್ಟಡಿ ಇದು. ಯಾವುದೇ ಗ್ರಂಥ ಓದಿದಾಗಲೂ ಕೂಡ ಇಂಥ ಪ್ರಶ್ನೆ ಹಾಕ್ಕೊಟ್ರೆ ಉತ್ತರ ಸಿಗ್ತದೆ. ಬರೆದವರು ಯಾರು, ಗುರುರ್ಗುರೂಣಾಂ ಪ್ರಭವ ಬಾದರಾಯಣ. ಗುರುರ್ಗುರೂಣಾಂ ಗುರುಗಳಿಗೆ ಗುರುಗಳು ವೇದವ್ಯಾಸದೇವರು ಬರೆದಿದ್ದು ಆಯ್ತಾ. ಅವ್ರು ಹೇಳಿದ್ದೆಲ್ಲ ಅತ್ಯಂತ ಪ್ರಮಾಣ. ಮತ್ತೆ ಹೇಳಿದ್ದಾರೆ ಎ ಬಿ ಸಿ ಡಿಗೆ ಹೇಳಿಲ್ಲ. ಅಜಾದಿಭ್ಯ ಕೇಳಿದವರು ಬ್ರಹ್ಮಾದಿಗಳು, ಹೇಳಿದವರು ವೇದವ್ಯಾಸದೇವರು ನಾರಾಯಣ. ವಕ್ತಾನುಕೂಲ್ಯ ಬಂತು ನಾರಾಯಣ ಹೇಳ್ತಿರೋದು, ಶ್ರೋತ್ರಾನುಕೂಲ್ಯ ಬಂತು ಬ್ರಹ್ಮಾದಿಗಳು ಕೇಳ್ತಾ ಇದ್ದಾರೆ. ಪ್ರಸಂಗ ತದರ್ಥತಃ ಪ್ರಾರ್ಥನೆ ಮಾಡಿದ್ದಾರೆ. ಅರ್ಥಿತೋ ಬ್ರಹ್ಮ ವ್ಯಾಸತಾಂ ಪ್ರಾಪ್ಯ ಅಂತ ಹೇಳಿರೋದ್ರಿಂದ ಪ್ರಾರ್ಥನೆ ಮಾಡಿದ್ದಾರೆ, ಕ್ಯಾಶುವಲ್ ಪ್ರಶ್ನೆ ಕೇಳಿದ್ದಲ್ಲ. ಸೊ ಪ್ರಸಂಗಾನುಕೂಲ್ಯ ಬಂತು, ಮೂರು ಬಂದಿರೋದ್ರಿಂದ ಅತಿ ಶ್ರೇಷ್ಠವಾದಂಥ ಗ್ರಂಥ ಇದು ಅಂತ ತಿಳಿಸ್ತಾರೆ. ಇದನ್ನು ಅನಲೈಸ್ ಮಾಡೋದನ್ನು ಅರ್ಥ ಮಾಡ್ಕೋಬೇಕು. ಆಚಾರ್ಯರು ಬರೆದ್ರು, ಟೀಕಾರ ಟೀಕಾಬರು ಎಷ್ಟು ಮಹತ್ವ ಬಂತು ಅದಕ್ಕಾಗ. ಯಾರು ಬರೆದ್ರು, ಯಾರು ಮೂಲಕಾರ್ಯ ಯಾರು, ವ್ಯಾಖ್ಯಾನಕಾರ ಯಾರು, ಸಂದರ್ಭ ಯಾವುದು, ಕೇಳಿದವರು ಯಾರು, ಹೇಳಿದವರು ಯಾರು, ಸಂದರ್ಭ ಯಾವುದು, ಇದ್ರ ಮೇಲೆ ಒಂದು ವ್ಯಾಲಿಡಿಟಿ ಡಿಪೆಂಡ್ ಆಗುತ್ತೆ. ಇವತ್ತು ಯಾರೂ ಸ್ಟೇಟ್ಮೆಂಟ್ ಕೊಡೋದಿಲ್ಲ, ಯಾವ ಬರುತ್ತೆ ಮಿನಿಸ್ಟರ್ ಸ್ಟೇಟ್ಮೆಂಟ್ ತಕ್ಷಣ ಅನೌನ್ಸ್ ಮಾಡ್ತಾರೆ. ಅದಕ್ಕೆ ಬರ್ದಿದ್ದಾಗ ಅಲ್ಲಿ ಹೇಳಿದಾಗ ಇಮಿಡಿಯೇಟ್ ಪಾತ್ರ ಏನು ಬಂತ ಅದಕ್ಕೀಗ, ಅದು ಸರ್ಕಾರ ಮಾತಾಡುತ್ತೆ ಅಂತ ಅರ್ಥ. ಒಬ್ಬರು ಮಾತಾಡಿದ್ರೆ ಉಳಿದವ್ರು ಮಾತಾಡಿದ್ರೆ, ಸ್ಕೂಲ್ ಜನ ಕೂಗಿದ್ರು ಮಾತಾಡೋದಿಲ್ಲ, ಲಾಠಿ ಚಾರ್ಜ್ ಅಂತ ಹಾಕಿಬಿಡ್ತಾರೆ ಹೊರತು ಇದಾಗೋದಿಲ್ಲ. ತಿಳಿತಿಲ್ಲ ಯಾಕೆ ಅದಕ್ಕೆ ಬೆಲೆ ಇಲ್ಲ, ಕೂಗಾಟಕ್ಕೆ ಬೆಲೆ ಇಲ್ಲ, ಅದಕ್ಕೆ ಬೆಲೆ ಇಲ್ಲ. ಅಲ್ಲಿಗೆ ನಾಳೆ ಕಂಟಿನ್ಯೂ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಇನ್ನೂ ವಿಷಯ ಮುಗಿದಿಲ್ಲ, ತುಂಬ ಇದೆ ಅವಾಗ ಇನ್ನು ಹೇಳೋದು.